ವಿಷಯ ಹೊರಟರಂತೆ. ಇಲ್ಲಿ ಮಹಾಭಾರತ ರಾಮಾಯಣಗಳ ಸಂಬಂಧವನ್ನು ನೋಡಬೇಕು. ಅವು ಚಿನ್ನದ ಹೂವುಗಳು, ಅದು ಬೇಕು ಅಂತ ದ್ರೌಪದಿ ಕೇಳಿದ್ಲು, ಚಿನ್ನದ ಜಿಂಕೆ ಬೇಕು ಅಂತ ಸೀತೆ ಕೇಳಿದ್ಲು, ಅಲ್ಲಿ ರಾಮನ್ನ ಆಕೆ ಕೇಳಿದ್ಲು, ಭೀಮನ್ ನೆಕ್ಕಿ ಕೇಳಿದ್ಲು. ಇದು ಲಿಂಕ್ ಹೇಗೆ ಸಿಗಬೇಕು ಅಂದ್ರೆ ಜನ ಏನ್ ತಿಳ್ಕೊಂಡ್ಬಿಟ್ರು, ಅದು ಚಿನ್ನದ ಜಿಂಕೆ, ಇದು ಚಿನ್ನದ ಹೂವು, ಹೆಂಗಸರು ಚಿನ್ನ ಕಂಡ್ರೆ ಪಂಚಪ್ರಾಣ, ಇಲ್ಲಿ ಒಂದು ಲೆಕ್ಕ ಶುರು ಮಾಡಿ ಜನಗಳು. ಚಿನ್ನ ಅಂದ್ರೆ ಬಾಯಿ ಬಿಡ್ತಾರೆ, ಚಿನ್ನ ಅಂದ್ರೆ ಬಾಯಿ ಬಿಡೋದು ಹೌದು, ಆದ್ರೆ ಸೀತೆ ಬಾಯಿ ಬಿಡೋ ಕಾರಣ ಇಲ್ಲ, ಎಲ್ಲ ಚಿನ್ನಕ್ಕೆ ಆಕೆಯೇ ದೇವತೆ, ಸಾಕ್ಷಾತ್ ಮಹಾಲಕ್ಷ್ಮಿ, ಈಗ ಸಾಕ್ಷಾತ್ ವಿದ್ಯಾದೇವತೆ, ಇವರಿಗೇನು ಚಿನ್ನಗಿನ್ನ ಬೇಕಾಗಿರಲಿಲ್ಲ. ಮತ್ತೆ ಯಾತಕ್ಕೆ ಕೇಳಿದ್ರು ಅಂತ ಹೇಳುತ್ತಾರೆ, ಭೀಮಸೇನಸ್ಯ ಯಶೋ ಧರ್ಮಾಭಿವೃದ್ಧಯೇ. ಪತಿವ್ರತೆ ಅಂದ್ರೆ ಬರೀ ಹೇಳಿದ ಕೆಲಸ ಮಾಡ್ಕೊಂಡಿದ್ರೆ ಪತಿವ್ರತೆ ಅಲ್ಲ. ಪತಿವ್ರತೆ ಶಬ್ದ ಹೇಗಿರಬೇಕು ಅಂದ್ರೆ ತನ್ನ ಪತಿಯ ಎಲ್ಲ ವಿಧವಾದಂಥ ಉನ್ನತಿಗೆ ಸಹಕಾರ ಕೊಡಬೇಕು, ಮೇಲೆ ಬರಲಿಕ್ಕೆ ಎಷ್ಟೆಷ್ಟು ಬೇಕೋ ಅಷ್ಟೆಲ್ಲ ಸಹಕಾರ ಕೊಡಬೇಕು, ಆಗ ನಿಜವಾದ ಪತಿವ್ರತೆ ಅಂತ ಕರೀತಾರೆ. ಅಂದರೆ ಭೀಮನ ಕೀರ್ತಿಗೆ ವಿಶೇಷವಾದಂಥ ಒಂದು ವೃದ್ಧಿಯಾಗತಕ್ಕಂಥ ಅವಕಾಶ ಇದೆ. ಏನು ವೃದ್ಧಿಯಾಗ ಅವಕಾಶ ಅಂದರೆ, ನಾನೀಗ ಹೂಗಳನ್ನು ಕೇಳಿದರೆ ತಂದುಕೊಡು ಅಂತ ಕೇಳಿದ್ರೆ ಭೀಮಸೇನ ಹೋಗ್ತಾರೆ, ಅದು ದುರ್ಗಮವಾದ ಸ್ಥಳದಲ್ಲಿದೆ, ಅಲ್ಲಿ ಹೋಗಿ ಭೀಮಸೇನ ತಂದ ಅಂದರೆ ಭೀಮಸೇನ ಕೀರ್ತಿ ಎಷ್ಟಾಯಿತು, ಅಲ್ಲಿ ಹೋದ ಮನುಷ್ಯನ ದಾಖಲೆಯೇ ಇಲ್ಲ, ಮನುಷ್ಯರಿಗೆ ನೋ ಎಂಟ್ರಿ ಅದು ಒಂದು. ಅಂಥ ಸ್ಥಳದಲ್ಲಿ ಇವತ್ತು ಭೀಮಸೇನ ಹೋಗಿ ಬಂದು ಅಸಾಧಾರಣವಾದ ಕೆಲಸವನ್ನು ಮಾಡಿದರೆ ಭೀಮನ ಕೀರ್ತಿ ತುಂಬ ಹೆಚ್ಚಾಗುತ್ತೆ. ಅದಕ್ಕೋಸ್ಕರವಾಗಿ ಕೇಳಿದ್ದೆ ಹೊರತು ಹೂವಿನ ಮೇಲೆ ಆಸೆಯಿಂದ ಕೇಳಿದ್ದಲ್ಲ. ಸೀತೆ ಕೂಡ ಹಾಗಿದ್ದು ಕೇಳಿದ್ದ ಹಾಗೇನೆ, ಆ ಮಾರೀಚನ ಸಂಹಾರವಾಗಬೇಕು, ಆ ಮೂಲಕ ರಾಮನ ಕೀರ್ತಿ ಹೆಚ್ಚಬೇಕು, ಜೊತೆಗೆ ರಾವಣನ ವಧೆಗೆ ಅದೊಂದು ನಾಂದಿ ಆಗಬೇಕು. ಇದಕ್ಕೆ ಕೇಳಿದ್ದೆ ಹೊರತು ಆಸೆಯಿಂದ ಸೀತೆ ಕೇಳಿದ್ದಲ್ಲ. ಯಾರು ಕೇಳಿರ್ತಾರೋ ಅವರಿಗೆ ಆ ರೀತಿ ಸೀತೆಗೆ ಆಸೆ ಪಟ್ಟು ಕೇಳಿಲ್ಲ ಅಂತ ಯಾರು ಹೇಳ್ತಾರೋ ಆ ಸೀತೆಗೆ ಆಸೆ ಅಲ್ಲ, ಪಾಪ ಇವರಿಗೆ ಭಾರಿ ಆಸೆ, ಸೀತೆ ಮೇಲೆ ಹಾಕಿರ್ತಾರೆ ಅಷ್ಟೇ. ಸಿನಿಮಾ ಹಾಳೆ ಮಾಡಿಬಿಟ್ಟಿದ್ದಾರೆ, ಸೀತೆಗೆ ಎಷ್ಟು ಆಸೆ ಇಟ್ಕೊಂಡಿದ್ಲು ಪಾಪ, ಎಲ್ಲ ಹಾಳಾಗಿ ಹೋಯ್ತು, ರಾಮನ ಕೈ ಹಿಡಿದಿದ್ದಕ್ಕೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಲು ಪಾಪ ಅಂತ ಸಿನಿಮಾ ಹಾಳೆ ಮಾಡಿಬಿಟ್ಟಿದ್ದಾರೆ. ಸೀತೆಯ ಆಸೆಗಳು ಒಂದು ನಡೀಲೇ ಇಲ್ಲ, ಪಾಪ ರಾಣಿ ಆಗ್ತೇನೆ ಅಂತ ಬಂದ್ಲು ಪಾಪ, ಅಯೋಧ್ಯೆಗೆ ಬಂದು ತಕ್ಷಣ ವನವಾಸಕ್ಕೆ ಹೋಗಬೇಕಾಯ್ತು, ವನದಲ್ಲಿ ನಾಲ್ಕು ಸಿರೋಣ ಅಂತ ಹೇಳಿದರೆ ರಾವಣ ಬಂದ ಎತ್ಕೊಂಡು ಹೋಗೇ ಬಿಟ್ಟ, ಅಲ್ಲಿ ಹೋಗಿ ವಾಪಸ್ ಬರ್ತಿರ್ಲಿಕ್ಕೇನೆ ರಾಮ ಅಗ್ನಿ ಪ್ರವೇಶ ಮಾಡು ಅಂತ ಹೇಳಿದ, ಆಯ್ತು ಅಂತ ಊರಿಗೆ ಬಂದ್ರೆ ಅವನ ಅಗಸ ಏನೋ ಒಂದೇ ಬಿಟ್ಟ, ರಾಮ ಬಿಟ್ಟ ಬಿಟ್ಟ ಕೊನೆ ಮಣ್ಣಲ್ಲಿ ಹೋಗೇ ಬಿಟ್ಲು. ಕೊನೆಗೆ ಸೀತೆ ಒಂದ್ ದಿವಸನೂ ಸುಖ ಪಡಲೇ ಇಲ್ಲ, ಜನ ಕಾಡಿಗೆ ಹಾಡು ಕಟ್ಬಿಟ್ಟಿದ್ದಾರೆ, ಪಾಪ ಹದಿನಾಲ್ಕು ವರ್ಷ ವನವಾಸದಿಂದ ಮರಳಿ ಬಂದಳು ಸೀತೆ ಅಂತ ಬರೀ ಸೀತೆಯನ್ನು ಬೈಯೋದೇ ಹಾಡೋದು ಅಂತ ಅಂದ್ರೆ ಸಿನಿಮಾಡೇ ಜನಕ್ಕೆ ವೇದವಾಕ್ಯ, ಆದ್ರಿಂದ ಪಾಪ ಸೀತೆಗತ್ತೆ ನೋಡಿದರೆ ಅಂತ ತಿಳ್ಕೊಂಡ್ಬಿಟ್ಟಿರ್ತ. ಸೀತೆಗತ್ತದ ಏನೇನೂ ಆಗಿಲ್ಲ, ಸೀತೆ ನಿಜವಾಗ್ಲೂ ವನವಾಸ ಕೈ ಹಿಡಿದ ಮೇಲೆ ರಾಮನ ಮದುವೆ ಆದ್ಮೇಲೆ 12 ವರ್ಷ ಅಯೋಧ್ಯೆಯಲ್ಲಿ ಇದ್ದಿತ್ತು, ಬರ್ತಿರ್ಲಿಕ್ಕೆ ವನವಾಸಕ್ಕೆ ಹೋಗಿದ್ದಿಲ್ಲ ಅವರು, 12 ವರ್ಷ ಇರ್ತಾರೆ, ಆಮೇಲೆ ವನವಾಸಕ್ಕೆ ಹೋಗಿತ್ತು. ವನವಾಸದಲ್ಲೂ ಕೂಡ 14 ವರ್ಷ ವನವಾಸದಲ್ಲಿ 13 ವರ್ಷ ಜೊತೆಗಿರ್ತಾರೆ, ಆಗ ರಾವಣ ಅಪಹರಣ ಮಾಡಿದ್ದು, ಅದು ಸೀತೆಯನ್ನಲ್ಲ ಸೀತಾಕೃತಿನ, ಹಿಂದೆ ನೋಡಿದ್ದೆ ಅದನ್ನೀಗ. ಆಮೇಲೆ ರಾಮದೇವರು 1 ವರ್ಷದಲ್ಲಿ ಸೀತಾಕೃತಿನ ರಾವಣನಕ್ಕೊಂದು ವಾಪಸ್ ತಗೊಳ್ತಾರೆ. ಆಮೇಲೆ ಅವರು ಸಂಸಾರ ಮಾಡಿದ್ದು ಎಷ್ಟು ದಿವಸ ಗೊತ್ತೇನು, ಕೇಳಿದ್ರೆ ಗಾಬರಿ ಆಗುತ್ತೆ ನಮಗೆ. 11,000 ವರ್ಷ ಪ್ಲಸ್ 300 ವರ್ಷ, 11,300 ವರ್ಷಗಳ ಕಾಲ, 10,300 ವರ್ಷಗಳ ಕಾಲ ಸಂಸಾರ ಮಾಡ್ತಾರೆ. ಆಮೇಲೆ 700 ವರ್ಷಗಳ ಕಾಲ ಭೂಮಿಯೊಳಗೆ ಹೋಗ್ತಾರೆ ಅಷ್ಟೇ ಅವರು. ರೇಮೇ ಸಪ್ತಶತಂ ಸಮಾಹ ಅಂತ ಹೇಳ್ತಾರೆ. ಈ ಡೇಟಾ ಯಾರಿಗೂ ಗೊತ್ತೇ ಇಲ್ಲ, ಯಾರ ನೆಕ್ಸ್ಟ್ ಆಯ್ತು ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಪಾಪ ಎಷ್ಟು ಗ್ಯಾಪ್ ಇದೆ, 1,000 ವರ್ಷಗಳ ಗ್ಯಾಪ್, ಅದೇನು ಅರ್ಥ ಮಾಡಿಕೊಳ್ಳದೆ ಇದೆಲ್ಲ ಮಧ್ವಾಚಾರ್ಯ ವಿಶೇಷ ವಿವರಣೆಯನ್ನು ಕೊಟ್ಟು ಬರೀತಾರೆ. ಆ ರೀತಿ ಕ್ರೋನಾಲಜಿಕಲಿ ಮಹಾಭಾರತ ರಾಮಾಯಣ ಸ್ಟಡಿ ಮಾಡಿದವರು ಇಲ್ಲವೇ ಇಲ್ಲ. ಯಾವ್ಯಾವ ಕಾಲಕ್ಕೆ ಏನೇನು ಘಟನೆ ನಡೀತು ರಾಮಾಯಣದಲ್ಲಿ, ಯಾವ್ಯಾವ ಕಾಲಕ್ಕೆ ಮಹಾಭಾರತ ಏನೇನು ಘಟನೆ ನಡೀತು, ಅಲ್ಲೆಲ್ಲ ಯಾರು ಒಂದು ಕ್ರೋನಾಲಜಿಕಲ್ ಅರೇಂಜ್ ಮಾಡೋ ಕೆಲಸ ಯಾರು ಮಾಡಿಲ್ಲ. ಅದನ್ನು ಮಧ್ವಾಚಾರ್ಯ ಮೊಟ್ಟ ಮೊದಲು ಮಾರಿಗೆ ಮಾಡಿದ್ದು ಮಧ್ವಾಚಾರ್ಯರಲ್ಲ. ಅದಕ್ಕೆ ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದರೆ ಐತಿಹಾಸಿಕವಾಗಿ, ತಾತ್ವಿಕವಾಗಿ, ಚಾರಿತ್ರಿಕವಾಗಿ ಎಲ್ಲ ರೀತಿಯಲ್ಲೂ ಕೂಡ ಅತ್ಯಂತ ಪರಿಪೂರ್ಣವಾದ ಕೃತಿ ಅದು. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತ್ಮಚಾರಿ ವಿನಿರ್ಣಯೋ ನಾಶ್ಚಮುನಾ ವಿನಾಯತ್ ವಿಪ್ರಸ್ಥಿತಾನಾಮಿವ ಸರ್ವವಾಚಾಂ ಅಂತ ಹೇಳಿದ್ದಾರೆ. ಹೀಗೆ ಅಲ್ಲಿಗೆ ಆ ಹೂವುಗಳು ಬಂದು ಬಿದ್ದಾಗ ದ್ರೌಪದಿ ಕೇಳಿದ ಉದ್ದೇಶ ಭೀಮಸೇನಸ್ಯ ಯಶೋ ಧರ್ಮಾಭಿವೃದ್ಧಯೇ. ಒಂದು ಕಡೆಗೆ ಧರ್ಮ, ಯಾವ ಧರ್ಮ ಅಂತ ಮುಂದೆ ಕೊಡ್ತೇವೆ, ಇನ್ನೊಂದು ಕಡೆಗೆ ಕೀರ್ತಿ, ಎರಡಕ್ಕೋಸ್ಕರವಾಗಿ ಅವರು ತಕ್ಷಣ ಭೀಮಸೇನ ಹೊರಟಿದ್ದೇ ಕೆಲಸ. ರಾಮದೇವರು ಸೀತೆ ಹೇಳಿದ ತಕ್ಷಣ ಹೊರಡ್ತಾರೆ, ಭೀಮಸೇನ ದ್ರೌಪದಿ ಹೇಳಿದ ತಕ್ಷಣ ಹೊರಡ್ತಾರೆ. ಅದಕ್ಕೆ ಜನ ಏನು ಮಾಡ್ತಾರೆ, ನೀವು ಯಾಕೆ ಹೇಳಿದ ತಕ್ಷಣ ಹೋಗಬಾರ್ದು ಅಂತ ಪಾಪ ಏನಾಯ್ಕರು, ಅವರಿಬ್ಬರು ಹೆಣ್ಣಿನ ಮಾತು ಕೇಳಿದ ಮೇಲೆ ಇವ್ರು ಯಾಕೆ ಕೇಳಬಾರ್ದು ಅಂತ ಇವರು ವಾದ. ಅವ್ರು ಯಾತಕ್ಕೆ ಕೇಳಿದ್ರು ಅಂದರೆ ಒಳ್ಳೇದನ್ನು ಕೇಳಿದ್ದಕ್ಕೆ ಅವರು ಮಾಡಿದರು. ಸೀತೆ ಯಾತಕ್ಕೆ ಕೇಳಿದ್ರೆ ರಾಮನಿಗೆ ಗೊತ್ತು, ದ್ರೌಪದಿ ಯಾತಕ್ಕೆ ಕೇಳಿಲ್ಲೋ ಅಂತ ಭೀಮನಿಗೆ ಗೊತ್ತು. ಅದಕ್ಕೆ ಹೊರಟಿದ್ದೆ ಹೊರತು ಅವರು ಇದಕ್ಕೋಸ್ಕರ ಹೆಂಡತಿ ಕೇಳಿದ್ದಾಳೆ ಸಂತೋಷಪಡಿಸ್ಬೇಕು ಅಷ್ಟೇ ಅಲ್ಲ, ಆ ಒಂದು ದೈವಿಕ ಕಾರಣ ಇತ್ತು ಅದರೊಳಗೆ. ಮತ್ತೆ ಇನ್ನೊಂದು ಕಾರಣನೂ ಉಂಟು, ಯಾವ ಬೇಡಿಕೆಯಲ್ಲಿ ಶಾಸ್ತ್ರದ ವಿರೋಧ ಇಲ್ಲ ಅಂತ ಬೇಡಿಕೆ ಹೆಂಡತಿ ಕೇಳಿದರೆ ಅದನ್ನು ಪೂರೈಸೋದ್ರಲ್ಲಿ ಯಾವ ತಪ್ಪು ಇಲ್ಲ ಅಂತಲೂ ತೋರಿಸಬೇಕಾಗಿದೆ, ಅದನ್ನು ಪೂರೈಸೋದ್ರಲ್ಲಿ ಏನೂ ತಪ್ಪಿಲ್ಲ. ಇದು ಜನಗಳ ಸೈಕಾಲಜಿ. ಹೆಂಗಸರಿ ಹೂ ಕಂಡ್ರೆ ಭಾರಿ ಪಂಚಪ್ರಾಣ, ಆ ಒಂದು ದೃಷ್ಟಿಯವರಲ್ಲಿ ಹೂ ತಂದು ಕೊಡಬೇಕು ಅಂತ ಕೇಳಿ. ಇಲ್ಲೂ ತುಂಬಾ ಅರ್ಥಗಳು ಉಂಟು. ಹೂ ತಂದು ಕೊಡಬೇಕು ಅಂತ ಧನರಾಜನ ಕೇಳಲಿಲ್ಲ, ನಕಲಸಹದೇವನ್ನು ಕೇಳಲಿಲ್ಲ, ಅರ್ಜುನ ಅಂತ ಇಲ್ಲೇ ಇಲ್ಲ, ಕೇಳಿದ ಭೀಮಸೇನನ್ನ ಮಾತ್ರ. ಇದು ಭಾರಿ ವಿಶೇಷ. ಇದು ಹೆಂಗಸರಿ ಹೂ ಬೇಕು, ಯಾರು ತಂದು ಕೊಟ್ಟರೆ ಖುಷಿ ಆಗೋದಿಲ್ಲ ಅವರಿಗೆ, ಗಂಡನೇ ತಂದು ಕೊಡಬೇಕು, ಅದು ವಿಶೇಷ. ಅಲ್ಲಿ ದ್ರೌಪದಿ ಪತಿ ಯಾರು ಅಂದ್ರೆ ಭೀಮಸೇನ ಅಂತ ಆಯ್ತಾ. ದ್ರೌಪದಿ ಭೀಮಸೇನನ್ನ ಕೇಳಿದ್ರಿಂದ, ಧರ್ಮರಾಜನ ಕೇಳಲಿಲ್ಲ ಆದ್ದರಿಂದ ನಿಜವಾದ ದ್ರೌಪದಿ ಪೇತಿ ಅಂದರೆ ಭೀಮಸೇನೇ ಹೊರತು ಉಳಿದವರಲ್ಲ ಅಂತ ಹೇಳೋದಕ್ಕೆ ಇನ್ನೊಂದು ರೀತಿಯದು ಕ್ರಾಸ್ ರೆಫರೆನ್ಸ್. ಇದು ಸ್ವಲ್ಪ ಗಮನಿಸಿರಬೇಕು. ಕಷ್ಟ ಭೀಮಸೇನೆ ಹೊರಟಿದ್ದೆ ಕೆಲಸ ಅಲ್ಲಿಂದ. ಭೀಮಸೇನ ಹೋಗಬೇಕ ಕ್ಷತ್ರಿಯನ ವೇಷ ಹೇಗಿರಬೇಕಲ್ಲ, ಜಟೆಗಿಟೆ ಇದ್ದೇ ಇದೆ. ಆದರೆ ಬಿಲ್ಲು ಬಾಣ ಖಡ್ಗ ಗದೆ ಎಲ್ಲ ತಗೊಂಡು ಅವ್ರು ಯಾವುದು ಉಪಯೋಗಿಸೋಕೆ ಬರೋದು ಬೇಕಿಲ್ಲ, ಅವೆಲ್ಲ ಕೂಡ ಯೂನಿಫಾರ್ಮ್ ಇರಬೇಕಲ್ಲ ಆ ಟೈಪ್ ಅಷ್ಟೇ. ಎಲ್ಲ ತಗೊಂಡು ಹತ್ತುತ್ತಾರೆ. ಅಲ್ಲಿ ಗಂಧಮಾದನ ಮೇಲೆ ಇದೆ, ಇವರು ಕೆಳಗಡೆ ಇದ್ದಾರೆ. ಹತ್ತಬೇಕಾದ್ರೆ ಸ್ಟ್ರೇಟ್ ಆಲ್ಮೋಸ್ಟ್ ಪರ್ಪೆಂಡಿಕ್ಯುಲರ್ ಇದ್ದಾಗಿದೆ. ಅದಕ್ಕೆ ಬೇರೆಯವ್ರಿಗೆ ಹತ್ತೋದು ಕಷ್ಟ ಆಗಿದ್ದು. ನರಾಗಮ್ಯಾಂ ನಳಿನೀಮೇತ್ಯ ಅಂತ ಹೇಳಿದ್ದಾರೆ. ಆ ರೀತಿ ಸಾಮಾನ್ಯ ಕಡಿದಾದ ಪದಾರ್ಥ ಬಂದಾಗ ಅದನ್ನು ಹತ್ತೋದು ಸುಲಭ ಅಲ್ಲ, ಬಳಸಿ ಹತ್ತೋದು ಬೇರೆ, ಸ್ಟ್ರೇಟ್ ಇರೋದು ಹತ್ತೋದು ಭಾರಿ ಕಷ್ಟ. ಅದನ್ನು ಭೀಮಸೇನ ಹತ್ತಾ ಇದ್ದಾರಂತೆ. ಇಡೀ ಮಹಾಭಾರತದಲ್ಲಿ ಒಂದು ಅಧ್ಯಾಯ ಪೂರ್ತಿ ವರ್ಣನೆ ಮಾಡ್ತಾರೆ ಭೀಮಸೇನೆ ಹೇಗೆ ಹತ್ತಿದ್ದು ಅಂತ ವರ್ಣನೆ ಮಾಡ್ತಾರೆ. ನಿಜವಾದರೂ ಭೀಮಸೇನೆಯ ವೈಭವ ತುಂಬಾ ಜನ ಓದಿರೋದಿಲ್ಲ, ಯಾವ ಕವಿಗಳು ಅದು ಕನ್ನಡದಲ್ಲಿ ಬರೋದಿಲ್ಲ, ಆದ್ದರಿಂದ ಭೀಮಸೇನೆಯ ಬಗ್ಗೆ ತುಂಬಾ ಜನ ಸರಿಯಾದ ಮಾಹಿತಿ ಗೊತ್ತಿರೋದಿಲ್ಲ. ಅಲ್ಲಿ ಭೀಮಸೇನ ಹತ್ತಾ ಇದ್ದಾರಂತೆ, ಸರ 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 ಬೆಲಕ್ಕೆ ಹೋಗಬೇಕು, ಅದು ಬರೀ ನಡುವೆ ನಡಿಗೆಯಲ್ಲೇ ಹೋಗಬೇಕು. ಘಟೋತ್ಕಚನ ಉಪಯೋಗ ಭೀಮಸೇನ ತಗೊಳ್ಳಿ, ಇದು ಭಾರಿ ವಿಶೇಷ. ಇದು ಘಟೋತ್ಕಚನ ಉಪಯೋಗ ಬೇರೆಯವರಿಗೆ ಹೊರತು ಭೀಮನಿಗೆ ಉಪಯೋಗ ಇಲ್ಲ, ಹನುಮಂತನಾಗಿ ತಾನೇ ಹರಿದವನು. ಇವರೆಲ್ಲ ಯಾತಕ್ಕೆ ಬೇಕು ಈ ಮಧ್ಯೆ? ಅಲ್ಲಿ ಘಟೋತ್ಕಚ ಇದ್ದಾನೆ, ಕರ್ಕೊಂಡು ಹೋಗೋದಿಲ್ಲ, ನಿನಗೆ ತೋಮರ ಏನಾದ್ರು ಕೂವನ್ನು ತಂದು ಕೊಡ್ತಿದ್ದ. ಆದರೆ ಘಟೋತ್ಕಚನ ಸಹಾಯ ಬೇಕಿಲ್ಲ, ತಾನೇ ಆ ಕೆಲಸ ಮಾಡಬೇಕು. ಅದಕ್ಕೆ ಅವರವ್ರ ಕೆಲಸ ಅವರೇ ಮಾಡಬೇಕು ಅಂತ ಭೀಮಸೇನ ಮತ್ತೊಮ್ಮೆ ತೋರಿಸಿದ್ದ ಜಾಗ. ತಕ್ಷಣ ಸರಸರಸರ ಹತ್ತಾ ಇದ್ದಾರಂತೆ. ಅಲ್ಲಿ ಬೆಟ್ಟ ಹತ್ತೋದು ನೋಡಿದರೆ ಆಯಾಸ ಆಗಬೇಕಂತ ಅವನ್ನೆಲ್ಲ ಕೂಡ. ಸರಸರ ಹತ್ತಿದರೆ ವೇದವ್ಯಾಸರು ಬರೀತಾರೆ, ನಗ್ಲಾನಿಹಿ ಮಾತರಿಶ್ವನಃ, ಸ್ವಲ್ಪ ಆಯಾಸವೇ ಇಲ್ಲವಂತೆ. ಸಮುದ್ರ ಹಾರಬೇಕಾದ್ರೆ ನಿಸ್ಸೀಮ ಪೌರುಷ ಬಲಶ್ಯ ಕುತಶ್ರಮೋಶ್ಯ, ಸಮುದ್ರ ಹಾರಿದ್ದನ್ನ ಹನುಮಂತನ ಬಗ್ಗೆ ವರ್ಣನೆ ಮಾಡ್ತಾರೆ, ಬೆಟ್ಟ ಹತ್ತಿದ್ದನ್ನ ಭೀಮನ ಬಗ್ಗೆ ವರ್ಣನೆ ಮಾಡ್ತಾರೆ. ಸರಸರ ಸರ ಹೋಗ್ತಾ ಇದ್ರೆ ಭೀಮಸೇನೆ ರೂಟೇ ಬೇಕಿಲ್ಲ, ಅದು ಕಾಲಿಟ್ಟಿದ್ದೆ ದಾರಿ, ಹಾರೆ ಹೋಗಿದ್ದೆ ದಾರಿ ಅಂತಾರಲ್ಲ ಹಾಗೆ. ಆತ ಹೋದ್ರೆ ದಾರಿ ಕ್ರಿಯೇಟ್ ಆಗ್ತಿತ್ತಂತೆ ಭೀಮಸೇನ ವೇಗಕ್ಕೆ, ಅದು ಹೈವೇ ಕ್ರಿಯೇಟ್ ಆಗ್ತಿತ್ತಂತ ಒಂದು ಹಿರಿಮೆ. ಸರಸರ ಸರ ಬೇಲಕ್ಕೆ ಹತ್ಕೊಂಡು ಹೋಗ್ತಿದ್ರೆ ಆತನ ವೇಗಕ್ಕೆ ಅಡೆತಡೆಗಳೇ ಇಲ್ಲ. ಎಂಥ ನಮ್ಮ ಕಾರು ಇಂಪೋರ್ಟೆಡ್ ಕಾರು ಕೂಡ ಅಪ್ ಅಂದ್ರೆ ಸ್ವಲ್ಪ ಆಗಲೇ ಸ್ಪೀಡ್ ಕಟ್ಟಾಗಿ ಬಿಡುತ್ತಾಗಲೇ, ಎಂಥ ಇದಕ್ಕೂ ಆ ಸ್ಪೀಡ್ ಮೇಂಟೈನ್ ಮಾಡೋಕ್ಕಾಗೋದಿಲ್ಲ. ಆದರೆ ಭೀಮಸೇನ ವೇಗದಲ್ಲಿ ಕುಂಠಿತವೇ ಆಗಲಿಲ್ಲ, ವೇಗ ಕುಂಠಿತವಾಗಲಿಲ್ಲ, ಆಯಾಸವಾಗಲಿಲ್ಲ, ಸರಸರ ಸರ ಮೇಲೆ ಹತ್ತಾ ಇದ್ದಾನೆ. ಭೀಮಸೇನ ಬೆಟ್ಟ ಹತ್ತ ಒಂದು ಸೌಂದರ್ಯ ನೋಡ್ಲಿಕ್ಕೋಸ್ಕರ ದೇವತೆಗಳು ಆಕಾಶದಲ್ಲಿ ಸೇರಿದ್ರಂತೆ. ಈ ಕ್ರಿಕೆಟ್ ಮ್ಯಾಚ್ ನೋಡೋದು ಜನ ಸೇರ್ತಾರೆ ಹೊರತು ಇದಕ್ಕೆಲ್ಲ ಅರ್ಥ ಆಗಲ್ಲ ಜನಗಳಿಗೆ. ಅದು ನೋಡ್ಲಿಕ್ಕೆ ಹತ್ತಿದ್ದಾರಂತೆ. ಏನು ಹತ್ತಾ ಇದ್ದಾನೆ ಭೀಮಸೇನ? ಸಾಮಾನ್ಯ ದೇವತೆಗಳು ಸಾಮಾನ್ಯ ದೇವತೆಗಳು ಆಗತಕ್ಕಂಥ ಕೆಲಸ ಅಲ್ಲ ಅದು. ಹತ್ತು ಅತ್ಯಂತ ಅಪೂರ್ವವಾದಂಥ ದುರ್ಗಮವಾದ ಸ್ಥಳ. ಅದನ್ನು ಸರಸರ ಹತ್ತೋದನ್ನು ನೋಡಿಬಿಟ್ಟು ಅವರೆಲ್ಲ ಭಲೇ ಭೀಮ ಅಂತ ಕೊಂಡಾಡ್ತಾ ಇದ್ದಾರೆ. ಎಂಥ ಆಶ್ಚರ್ಯ ಇದು! ಆಯಾಸ ಏನೂ ಇಲ್ಲದೇನೆ, ವೇಗ ಕಡಿಮೆ ಇಲ್ಲದೇನೆ, ಅಷ್ಟು ಅತ್ಯಂತ ಅದ್ಭುತ ರೀತಿಯಲ್ಲಿ ಹೋಗ್ತಾ ಇದ್ದಾಗ ಅಪ್ಸರೆಯನ್ನು ನೋಡ್ತಾ ಇದ್ದಾರೆ, ದೇವಸ್ತ್ರೀಯರುಗಳು ನೋಡ್ತಾ ಇದ್ದಾರೆ. ಅವರೆಲ್ಲರ ರೂಪ ನವಾವತಾರಂ ಅಂತ ಕರೀತಾರೆ. ಭೀಮನ ಚಿತ್ರವನ್ನು ಸಿನಿಮಾ ನಾಟಕದಲ್ಲಿ ಹಾಳು ಮಾಡಿಬಿಟ್ಟಿರ್ತಾರೆ. ಅವರಿಗೆ ಪಾಠ ಕೊಡಬೇಕಾದ್ರೆ ಲಂಬೋದರ ಇದ್ದಾಗಿರ್ತಾನ ಭೀಮಸೇನ ಅಂದರೆ ಆಲ್ಮೋಸ್ಟ್ ಹುಚ್ಚ ಹೆಚ್ಚು ಇನ್ನೊಂದು ರೂಪ ನಾರಿಸಿರ್ತಾರಷ್ಟೇ. ನೋಡಿ ಚಿಕ್ಕ ಮಕ್ಕಳು ಹೆರ್ಕೋಬೇಕು, ಆ ಥರ ಮಾಡಿರ್ತಾರೆ. ರೂಪ ನವಾವತಾರಂ ಅಂತ ಕರೀತಾರೆ. ಸಾಕ್ಷಾನ್ ಮನ್ಮಥ ಮನ್ಮಥಃ, ಭಾರಿ ಸುಂದರ ಭೀಮಸೇನ. ದಾತ್ರಿಂಶಲ್ ಲಕ್ಷಣೋಪೇತ ಮಗ್ರಂ ಅಂತ ಕರೆದಿದ್ದಾರೆ. ಮಹಾಭಾರತದ ಭೀಮಸೇನನ ಚಿತ್ರವನ್ನ ಲೌಕಿಕ ಕವಿಗಳಲ್ಲಿ ಕೊಟ್ಟವನು ಒಬ್ಬನೇ ಒಬ್ಬ, ಅವನು ಭಾಸ. ತನ್ನ ನಾಟಕಗಳಲ್ಲಿ ಭೀಮಸೇನ ವರ್ಣನೆ ಬಂದಾಗ ಮಾತ್ರ ಹುಚ್ಚಾಬಟ್ಟೆ ವರ್ಣನೆ ಮಾಡ್ತಾನೆ. ಭೀಮಸೇನನಷ್ಟು ಸುಂದರ ವ್ಯಕ್ತಿ ಆ ಕಾಲಕ್ಕೆ ಬೇರೆ ಯಾರೂ ಇರಲಿಲ್ಲ ಅನ್ನೋದನ್ನು ಸತ್ಯವಾಗಿ ಹೇಳುತ್ತಾನೆ. ನಿಜವಾದ ಮಹಾಭಾರತದ ಚಿತ್ರ ಈ ಪಂಪ ಕುಮಾರವ್ಯಾಸ ಎಲ್ಲರೂ ವಿಕೃತ ಚಿತ್ರ ಕೊಟ್ಟುಬಿಟ್ರು, ನೈಜ ಭೀಮನ ಚಿತ್ರ ಅವರು ಕೊಡಲಿಲ್ಲ. ಅದಕ್ಕೆ ಆ ಹಿಡಿಂಬಿ ಅಂಥವಳು ಭೀಮನನ್ನು ನೋಡಿದಾಗ ರಾಕ್ಷಸಿ ಕಾಮಯಾಮಾಸ ರೂಪೇಣ ಅಪ್ರತಿಬಂಭುವಿ ಅಂತ ಮಹಾಭಾರತದ ಮಾತು. ರೂಪದಲ್ಲಿ ಸಾಟಿಯೇ ಇಲ್ಲದಂಥ ಅದ್ಭುತ ಸೌಂದರ್ಯ ಭೀಮಸೇನ. ಅಂಥ ಬಲವೂ ಹೌದು, ಅಂಥ ಸೌಂದರ್ಯನೂ ಹೌದು. ಸರಸರ ಹತ್ತುತ್ತಾ ಎಲ್ಲ ನೋಡ್ತಾ ಇದ್ದಾರಂತೆ. ಮುಂದೆ ಹೋಗ್ತಾ ಹೋಗ್ತಾ ಇದ್ದ ಕಾಲಕ್ಕೆ ವಿಚಿತ್ರವಾದ ಘಟ್ಟ ಬರ್ತಾ ಇದೆ. ಅದು ಕದಳೀವರ ಅಂತ ಒಂದು ವನ. ಅಲ್ಲಿ ಬರೀ ಬಾಳೆತೋಟ, ಬಾಳೆತೋಟ ಇರೋ ಜಾಗ. ಅಲ್ಲಿಗೆ ಭೀಮಸೇನ ಬರ್ತಾ ಇದ್ದಾರೆ. ಈ ಹಿಮಾಲಯ ಪರ್ವತ ವಿಚಿತ್ರವಾದ ಸ್ಥಳ ಅದು. ತುಂಬ ಜನ ಸರಿಯಾಗಿ ನೋಡಿದರೆ ಗೊತ್ತಾಗುತ್ತೆ, ಮುಂದೆ ಹೋಗ್ತಾ ಇರ್ತೇವಲ್ಲ ಅಲ್ಲಿ ಸೀನ್ ಬದಲಾಗ್ತಾ ಇರುತ್ತೆ. ಒಂದೇ ರೀತಿ ಯೂನಿಫಾರ್ಮ್ ಆಗಿರೋದಿಲ್ಲ, ಅದು ಒಂದು ಚೇಂಜ್ ಆಗ್ತಾ ಹೋಗುತ್ತೆ. ಕೆಲವು ಕಿಲೋಮೀಟರ್ ಹೋಗ್ತಾ ಇರೋಂತೆ ವಾತಾವರಣ ಬದಲಾಗ್ತಾ ಹೋಗುತ್ತೆ. ನಾವು ಋಷಿಕೇಶದಿಂದ ಹೊರಟು ದೇವಪ್ರಯಾಗದವರೆಗೆ ಹೋಗ್ತಾ ಇದ್ರೆ ಅಲ್ಲಿ ದೃಶ್ಯನೇ ಬೇರೆ. ಮರಗಳು, ಸಾಕಷ್ಟು ಮರಗಳು ಸಿಗುತ್ತೆ ಅಲ್ಲಿ, ತುಂಬಾ ಕರಿಬೇವಿನ ಗಿಡಗಳು, ಎಷ್ಟೋ ಸಾಲು ಸಾಲು ಕರಿಬೇವಿನ ಗಿಡಗಳೇ. ಯಾತ್ರೆಗೆ ಕರ್ಕೊಂಡು ಹೋಗಿರ್ತಾರೆ, ಇಳಿಸಿಬಿಡ್ತಾನೆ ಅವನು, ಕರಿಬೇಕು ಶುರು ಮಾಡಿಬಿಡ್ತಾನೆ ಪಾಪ, ಮುಂದೆ ಅಡಿಗೆ ಹಾಕ್ಲಿಕ್ಕೆ ಬರುತ್ತೆ ಅಂತ ಹೇಳಿಬಿಟ್ಟು ಎಲ್ಲ ಇಳಿಸಿಬಿಟ್ಟು ಕರಿಬೇಕು ಗೊತ್ತಾಗುತ್ತೆ. ಸಾಲು ಸಾಲು ಕರಿಬೇವಿನ ಮರಗಳು, ಇನ್ನು ಸ್ವಲ್ಪ ಮುಂದೆ ಹೋಗ್ತಾ ಹೋದ ವಾತಾವರಣ, ಕೆಲವು ಕಡೆ ಏನೇನೂ ಇಲ್ಲ, ಬರೀ ಇದು ಕಾಣುತ್ತೆ, ಬರೀ ಬೋರ್ಡ್ ಜಾಗಗಳು. ಕೆಲವು ಕಡೆ ಹೋಗಿಬಿಟ್ರೆ ಹಿಮಾಲಯದಲ್ಲಿ ಹೇಳ್ತಾರೆ ಹೂವಿನ ಜಾಗ ಇವತ್ತಿಗೂ ಹಾಕ್ತಾರೆ, ಅದು ಒಳ್ಳೆ ಸೀಸನ್ ಒಳಗೆ ಆ ಬದರಿಯಿಂದ ಹೋಗ್ತಾ ರೂಟ್ ಹಾಕ್ತಾನೋ. ಈ ದಾರಿಯಲ್ಲಿ ಹೋದರೆ ತುಂಬಾ ದೂರ ಹೋಗ್ಬೇಕು, ಅಲ್ಲಿ ಹೋದರೆ ಚಿತ್ರ ವಿಚಿತ್ರ ಹೂಗಳು ಸಿಗ್ತಂತ ಜಾಗಗಳಲ್ಲಿ, ಚಿತ್ರ ವಿಚಿತ್ರ ಬರೀ ಹೂಗಳೇ ಇರತಕ್ಕಂಥ ಜಾಗ. ನಮಗೆ ಈಗ ಅರ್ಥ ಆಗುತ್ತೆ, ಇವತ್ತು ಮನುಷ್ಯ ಹೋಗಿ ಬರೋ ಬದರಿಯಲ್ಲೇನೆ ಅಷ್ಟು ವೈವಿಧ್ಯಮಯ ಪುಷ್ಪಗಳು ಸಿಗಬೇಕಾದ್ರೆ ಇನ್ನು ಭೀಮಸೇನ ಹೋಗೋ ಸೌಗಂಧಿಕ ಪುಷ್ಪ ಹೇಗಿರಬೇಕು ಅಂತ ಐಡಿಯಾ ಬರುತ್ತೆ. ದೇವಸ್ಥಾನದ ಮುಂದೆ ಬೋರ್ಡ್ ಹಾಕಿದ್ದಾರೆ, ಆ ಹೂವಿರೋ ಜಾಗಕ್ಕೆ ಹೋಗ್ಬೇಕಾದ್ರೆ ಹೇಗೆ ಹೋಗ್ಬೇಕು, ಯಾವ ಕಾಲದಲ್ಲಿ ಹೋಗ್ಬೇಕು ಅಂತ ಬೋರ್ಡ್ ಹಾಕಿದ್ದಾರೋ. ಆದ್ರೆ ಭೀಮಸೇನ ಹೋದ ಜಾಗ ಅದಲ್ಲ ಇದು, ಇಲ್ಲಿ ಮನುಷ್ಯ ಹೋಗೋ ಜಾಗ ಇದು, ಭೀಮಸೇನ ಹೋಗಿದ್ದು ಮಾತ್ರ ಅಲ್ಲಿ ಹೋಗೋ ಜಾಗ ಇದು. ಇನ್ನೂ ಕೆಲವು ಕಡೆಗೆ ಹೋಗಿಬಿಟ್ರೆ ನಾವು ಬದರಿ ಋಷಿಕೇಶದಿಂದ ಬದರಿ ಹಿಟ್ಟಲ್ಲಿ ಹೋದರೆ ಕೆಲವು ಸಿಗೋದಿಲ್ಲ, ಡೆಹರಾಡೂನ್ ಕಡೆ ಹೋಗಿಬಿಟ್ರೆ ಅಲ್ಲಿ ಚವರಿ ಮೃಗ ಕಾಣುತ್ತೆ. ಈ ಚೌರಿ ಕೂತು ಕರೀತಾರಲ್ಲ, ದೇವರಿ ಚಾಮರ ಹಾಕ್ತಕ್ಕಂಥದ್ದು, ಈ ಚೌರಿ ಕೂದಲು ಒಂದು ಕರಿದು ಬಿಳಿದು, ಬಿಳಿದೆಲ್ಲ ದೇವರಿಗೆ ಉಪಯೋಗಿಸ್ತಾರೆ, ಕರಿದೆಲ್ಲ ಕೂದಲಿಗೆ ಜಡೆ ದೊಡ್ಡದು ಮಾಡಿಕೊಳ್ಳೋಕ್ಕೋಸ್ಕರ ತುರುಬಿಗೋಸ್ಕರ ಉಪಯೋಗಿಸ್ತಾರೆ. ತುಂಬಾ ಶ್ರೇಷ್ಠವಾದದ್ದು, ಕೂದಲು ಉದುರೋದಿಲ್ಲ, ಕೂದಲು ಕೆಡೋದಿಲ್ಲ, ಇವೆಲ್ಲ ಆರ್ಟಿಫಿಷಿಯಲ್ ಹಾಕೊಂಡ್ಬಿಡ್ತಾರೆ, ಯಾರ್ದೋ ಕೂದಲು ತಂದು ಚೌರಿ ಕೂದಲು ಅಂತ ಮಾರಿಬಿಡ್ತಾರೆ ಪಾಪ ಇವರು, ಅದಿನ್ನೂ ಡಿಸೀಜ್ ಬರುತ್ತೆ ಹೊರತು ಉಪಯೋಗ ಇಲ್ಲ. ಅದರಿಂದ ಚೌರಿ ಕೂದಲು ಅಂತೂ ಬಹಳ ಪ್ರಸಿದ್ಧ, ಪ್ರಾಚೀನ ಕಾಲಕ್ಕೆ ಸಾಮಾನ್ಯವಾಗಿ ಅದನ್ನ ಎಲ್ಲರ ಮನೆಯಲ್ಲೂ ಇಟ್ಕೊಂಡಿರ್ತಿದ್ದು ಸಾಮಾನ್ಯವಾಗಿ. ನ್ಯಾಚುರಲಿ ಉಳಿದು ಕೂದಲು ಏನೂ ತೊಂದರೆ ಇಲ್ಲ, ಬಣ್ಣ ಬದಲಾಗೋದಿಲ್ಲ, ಜೊತೆಯಾಗಿ ಎಲ್ಲ ರೀತಿ ಆರೋಗ್ಯಕರವಾದಂತಹ ಇದು, ಅದಕ್ಕೆ ಚವರಿ ಮೃಗ ಅಂತಾನೆ ಹೆಸರು. ಕಡಲೆ ಚವರಿ ಅಂತ ಮಾಡಿದ್ದಾರೆ ಅಷ್ಟೇ, ಸಂಸ್ಕೃತ ಚಮರಿ ಅಂತ ಅದಕ್ಕೆ ಹೆಸರು, ಅದೇ ಚಾಮರ ಅಂತ ಅದಕ್ಕೆ ಬಂದಿತ್ತು. ಆ ಚಮರಿ ಮೃಗದಾಗದ್ರಿಂದ ಮಾಡೋದ್ರಿಂದ ಚಾಮರಗಳು ಅಂತ ಹೆಸರಾಗಿತ್ತು. ಅವಲು ಸಿಗುತ್ತೆ ಅಲ್ಲಿಯೇ ಬಹಳ ದೂರ 20 ಕಿಲೋಮೀಟರ್ ಅಷ್ಟೇ ಅಲ್ಲಿಂದ, ಆ ದಿಕ್ಕಿನ ಚಮರಿ ಈ ದಿಕ್ಕಿನ ಚಮರಿಗಳು ಸಿಗೋದೇ ಇಲ್ಲ ಅಂತ ಅನೇಕ ವೆರೈಟಿಗಳು ಉಂಟು. ಅದೇನು ಆಶ್ಚರ್ಯ ಅಲ್ಲ. ಈ ಕಡೆ ಹೋಗ್ತಾ ಬಂದುಬಿಟ್ರೆ ಇಲ್ಲಿ ಮದ್ರಾಸ್ ಎಷ್ಟು ಮಹಾದೂರ ಇದೆ ನಮಗೆ, ಎಷ್ಟು ವಾತಾವರಣ ಚೇಂಜ್ ಆಗುತ್ತೆ ಮದ್ರಾಸಿಗೂ ನಮಗೂ. ಅಲ್ಲಿ ನೋಡಿದ್ರೆ ಮಳೆಗಾಲ ರೀತಿನೇ ಬೇರೆ, ಇಲ್ಲಿ ನಮಗೆ ಮಳೆ ಬೇಕಾದ್ರೆ ಮಳೆ ಬರೋದಿಲ್ಲ, ಅಲ್ಲಿ ಕೆಲಸದಲ್ಲಿ ಮಳೆನೇ ಬರೋದಿಲ್ಲ, ಆ ವಿಚಾರ ಬೇರೆ. ಕೆಲಸ ನಮ್ಮ ಕಾಲದಲ್ಲಿ ಮಳೆ ಬರೋದಿಲ್ಲ, ಸೆಕೆಂಡ್ ಮಾನ್ಸೂನೇ ಅವರಿಗೆ ಬರೋದು. ಅದೇ 1000 ಮೈಲ್ ದೂರ ಏನೂ ಇಲ್ಲ, ಸಿಗ 300 ಕಿಲೋಮೀಟರ್ವರೆಗೆ ಎಷ್ಟು ಚೇಂಜಸ್ ಇದೆ. ಹಿಮಾಲಯ ಮೊದಲೇ ಹೇಳಿದಂತೆ ಊದಿಗೆ 1000 ಕಿಲೋಮೀಟರ್ ದೂರ ಇರೋದ್ರಿಂದ ಸ್ವಲ್ಪ ದೂರಕ್ಕೆಲ್ಲ ಚೇಂಜ್ ಆಗ್ತಾ ಹೋಗುತ್ತೆ. ಅಲ್ಲಿ ಕದಳಿ ವನದ ಜಾಗ, ಬರೀ ಬಾಳೆ ತೋಟಗಳಿರತಕ್ಕಂಥ ಜಾಗ ಅದು. ಅಲ್ಲಿಗೆ ಭೀಮಸೇನ ಬರ್ತಾನೆ, ದಾರಿಯಲ್ಲಿ ದೊಡ್ಡ ವ್ಯಕ್ತಿ ಕೂತ್ಬಿಟ್ಟಿದ್ದಾನೆ, ನಮ್ಮ ಹನುಮಂತನ ದರ್ಶನ ಆಗುತ್ತಾನೆ. ಹನುಮಂತ ಕೂತಿದ್ದಾನೆ, ಒಳ್ಳೆ ವೃದ್ಧ ವೇಷ ಅಂತ, ಒಳ್ಳೆ ಮುದುಕ ವೇಷ, ಕಪಿ ರೂಪ ಹನುಮ. ಭೀಮಸೇನ ಅಲ್ಲಿಗೆ ಬರ್ತಾನೆ, ನಾವೆಲ್ಲ ಕಥೆ ಕೇಳಿಬಿಟ್ಟಿದ್ದೇವೆ, ಏನಯ್ಯ ಹೀಗೆ ಕೂತ್ಕೊಂಡಿದ್ದು ಸ್ವಲ್ಪ ಜಾಗ ಬಿಡು ಅಂತ ಕೇಳಿದ್ದಾನೆ. ಜಾಗ ಬಿಡು, ಮುಂದಕ್ಕೆ ಹೋಗ್ಬೇಕಲ್ಲ ಅಂತ ಕೇಳಿ. ಆಗ ಹನುಮಂತ ಹೇಳಿದನಂತೆ, ಹಾಗೆಲ್ಲ ನಂಗೆ ಭಾರಿ ಮುದುಕ ವಯಸ್ಸಾಗಿ ಬಿಟ್ಟಿದೆ ನನಗೀಗ, ಬೇಕು ಆ ಕಡೆಯಿಂದ ಹೋಗು ಅಂತ ಹೇಳಿದೆ. ಇನ್ನೊಂದು ಕಡೆಯಿಂದ ಹೋಗು, ಸಾಧ್ಯ ಇಲ್ಲೇ ಹೋಗ್ಬೇಕು ಅನ್ನೋ ಬಾಗಲತೆ ಬಾಯಿ ತೆಗೆ ಬಾಲ ತೆಗೆ ಅಂತ ಹೇಳ್ತಾನೆ. ನಂಗೆ ಬಾಲ ತೆಗೆಯಲಕ್ಕಾಗೋದಿಲ್ಲ, ತುಂಬ ವಯಸ್ಸಾಗಿಬಿಟ್ಟಿದೆ, ಬಾಲ ಇದೆಲ್ಲಕ್ಕೂ ನನ್ನ ಕೈಯಲ್ಲಿ ಆಗೋದಿಲ್ಲ, ನೀನೇ ಬೇಕಾದ್ರೆ ಎತ್ತಿಟ್ಟು ಹೋಗು ಅಂತ ಹೇಳಿದನಂತೆ. ಇದು ದಾಟಿಕೊಂಡು ಹೋಗು, ಏನು ಪರವಾಗಿಲ್ಲ ಅದಕ್ಕೇನಂತೆ, ದಾಟಿಕೊಂಡು ಹೋಗು ಅಂತ ಹೇಳ್ತಾನೆ. ಬಾಲ ಏನು, ಬಾಲ ಏನು ಮೈಲುಗಟ್ಟೆ ಇರೋದಿಲ್ಲ, ಅಗಲ ಏನು ಕಿಲೋಮೀಟರ್ ಗಟ್ಟೆ ಇರೋದಿಲ್ಲ, ದಾಟಿಕೊಂಡು ಹೋಗು ಅಂತ ಹೇಳಿದ್ರು. ಇದ್ರ ಭೀಮಸೇನ ಲೆಕ್ಕನೂ ಇಲ್ಲ ಈ ಮಧ್ಯೆ, ಬಾಲ ದಾಟು ಅಂತ ಹೇಳಿದ್ರೆ ಭೀಮಸೇನ ಒಂದು ಮಾತಾಡ್ತಾನೆ, ಅರ್ಥ ಮಾಡ್ಕೋಬೇಕು ನಾವು. ಹಾಗೆಲ್ಲ ಬಾಲ ದಾಟೋದಿಲ್ಲ ನಾನು ಅಂತ ಹೇಳ್ತಾನೆ. ಬಾಲ ದಾಟೋದಿಲ್ಲ, ದೇವರಿರ್ತಾರೆ, ದೇವ್ರಿಗೆ ಅವಮಾನ ಮಾಡಿದಾಗುತ್ತೆ ಅಂತ ಹೇಳ್ತಾನೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಮ್ಮ ಜನ ಯಾರೋ ಕೂತಿರ್ತಾರೆ ತಲೆ ಮೇಲೆ ಕಾಲಿಟ್ಟು ದಾಟ್ಬಿಡ್ತಾರೆ, ಕಡೆ ಬಿಡೋದಿಲ್ಲ, ತಪ್ಪದ ಇಟ್ಟ ದಾಟ್ಬಿಡ್ತಾರೆ. ಆಮೇಲೆ ಕಾಲು ದಾಟಬಾರ್ದು ಹಾಗೆಲ್ಲ, ನಮ್ಮ ಹಳೆ ಕಾಲದ ಪದ್ಧತಿ ಇದೆ, ಯಾರು ಕಾಚಾಚ ಮನೆಗಿದ್ರೆ ದಾಟಿ ಹೋಗ್ತಿರಲಿಲ್ಲ, ತೆಕ್ಕು ಅಂತ ಹೇಳ್ಬೇಕು, ಅದು ಬೇರೆ ಕಡೆಯಿಂದ ಹೋಗ್ಬೇಕು, ದಾಟಬಾರದು. ಯಾಕೆ ವ್ಯಕ್ತಿನೇ ದಾಟಿದ ಲೆಕ್ಕ, ವ್ಯಕ್ತಿ ಮುಖ್ಯ ಅಲ್ಲ, ಒಳಗೆ ದೇವರಿರ್ತಾನೆ. ಹೀಗೆ ಕಂಡ ಕಂಡಲ್ಲಿ ವಿಶ್ವರೂಪ ಕಾಂಬೋರು, ದೇವರ ಸನ್ನಿಧಾನ ಎಷ್ಟು ಸಾಧ್ಯವಾಗುತ್ತೆ ಅರ್ಥ ಮಾಡ್ಕೊಂಡ್ಬಿಟ್ಟು ಅವಮಾನವಾಗದಂತೆ ನಾವು ಬದುಕಬೇಕು. ನಮಗೆ ದೇವರಿಗೆ ಅವಮಾನವಾಗುವಂತ ನಾವು ಬದುಕಿದ್ರೆ ನಮಗೆ ಅವಮಾನವಾಗದಂತೆ ದೇವರು ಕಾಪಾಡ್ತಾನೆ. ನಾವು ದೇವರಿಗೆ ಅವಮಾನ ಮಾಡಿದ್ರೆ ನಮಗೆ ಅವಮಾನ ಇನ್ನು ಮಾಡಿದ್ರೆ ಬಿಡ್ತಾರೆ, ಬೇರೆಯವರು ಮಾಡೇ ಮಾಡ್ತಾರೆ, ನಮ್ಮ ಕರ್ತವ್ಯ ಅದು. ಅದಕ್ಕೆ ಹಾಗೆಲ್ಲ ದಾಟಕ್ಕೆ ಬರೋದಿಲ್ಲ, ನಾನು ದಾಟೋದಿಲ್ಲ ಅಂತ ಹೇಳಿದ್ದೀನಿ. ಭೀಮಸೇನಿಂದ ಕಲಿಬೇಕಾದ ಪಾಠ ಇದು. ಆದ್ದರಿಂದ ಆಗ ಹೇಳ್ತಾ ಹಾಗಿದ್ರೆ ಎತ್ತಿಟ್ಟು ಹೋಗು, ಸರಿಸಿ ಹೋಗು ಅಂತ ಹೇಳಿದ್ದೇನೆ. ಆಯ್ತು ಸರಿಸ್ತೇನೆ ಅಂತ ಭೀಮಸೇನ ಕಥೆ ಎಲ್ಲ ಕೇಳ್ಬೇಕು. ಕುಮಾರವ್ಯಾಸ ಉಚ್ಚಾಪಟ್ಟೆ ವರ್ಣನೆ ಮಾಡ್ತಾನ, ಏರು ಬಾ ಮೊದಲು ಗದೆಯಿಂದ ಹೀಗಂದನಂತೆ, ಅಲ್ಲಗಾಡ್ಲೇ ಇಲ್ಲ, ಅವ್ರಿಗೆ ಎಡಗೈಯಿಂದ ಎತ್ತಲಕ್ಕೆ ಹೋದನಂತೆ, ಅಲ್ಲಗಾಡ್ಲೇ ಇಲ್ಲ, ಅಲ್ಲಿ ಬಲಗೈ ಹಾಕಿದನಂತೆ, ಏನೂ ಇಲ್ಲ, ಆಮೇಲೆ ಎರಡು ಕೈ ಹಾಕಿದನಂತೆ, ಏನೇನೂ ಇಲ್ಲ, ಸುಸ್ತಾಗಿ ದಾಪತ್ತ ಕೂತ್ಬಿಟ್ಟೆ ನಡಿಯಂತೆ. ಏನು ಮಹಾರಾಯ ಬಾಬಾ, ಈ ರೀತಿ ಜನ್ಮದಲ್ಲೇ ಯಾರಿಗೂ ನನಗೆ ಆಗಿರಲಿಲ್ಲ, ಮುಚ್ಚಾಬಟ್ಟೆ ನಾನು ಎಂಥ ಭಾರ ಬೇಕಾದ್ರೆ ಎತ್ತಕ್ಕಂಥವನು, ಯಾರು ನೀನು ಅಂತ ಅವಾಗ ಕೇಳಿದನಂತೆ. ಯಾರು ನೀನು ಅಂತ ಕೇಳಿದಾಗ, ನಾನು ಹನುಮಂತ ನಿಮ್ಮ ಅಣ್ಣ ಅಂತ ಹೇಳಿದನಂತೆ. ಓ ಭೀಮಸೇನ ಉಚ್ಚಾಬಟ್ಟೆ ಆನಂದ ಆಗಿಬಿಟ್ಟು ಸ್ತೋತ್ರ ಮಾಡಿದ್ದು ಮಾಡಿದ್ದೆ, ಇಬ್ಬರು ಮಾತಾಡಿದ್ದು ಮಾತಾಡಿದ್ದೆ ನಡೆಯಿತು ಅಂತ ಹೇಳಿದ್ದಾರೆ. ಮೇಲ್ನೋಟಕ್ಕೆ ನಡೆದಿದ್ದ ಹಾಗೆ ಹೌದು, ನಡೆದಿಲ್ಲ ಅಂತೇನೂ ಇಲ್ಲ, ಮೇಲ್ನೋಟಕ್ಕೆ ಹಾಗೆ ನಡೆದಿದ್ದೇ ಹೌದು. ಹನುಮಂತ ಕೂತಿದ್ದು ಹೌದು, ಆ ಭೀಮಸೇನ ದಾರಿ ಬಿಡು ಅಂತ ಕೇಳಿದ್ದು ಹೌದು, ಬಾಲ ದಾಟೋದಿಲ್ಲ ಅಂತ ಹೇಳಿದ್ದು ಹೌದು, ಮತ್ತೆ ಎತ್ತಿಟ್ಟು ಹೋಗ್ಲಿಕ್ಕೆ ಆಗಲಿಲ್ಲ ಅಂಬುದು ಹೌದು. ಆದರೆ ವಸ್ತುಸ್ಥಿತಿ ಮಾತ್ರ ಭೀಮನಿಗೆ ಆಗಲಿಲ್ಲ ಅಂತ ಅಲ್ಲ ಅಂತ ಹೇಳ್ತಾರೆ. ಭೀಮನಿಗೆ ಆಗಲಿಲ್ಲ ಅಂತಲ್ಲ. ಹನುಮಂತ ಭೀಮಸೇನ ಇಬ್ಬರು ಯಾರು ಅಂತ ತಿಳ್ಕೊಂಡಿದ್ದೀರಿ? ಪ್ರಥಮದಲ್ಲಿ ಹನುಮಂತ, ದ್ವಿತೀಯದಲ್ಲಿ ಕಲಿಭೀಮ, ತೃತೀಯದಲ್ಲಿ ಗುರುಮಧ್ವ ಮುನಿಯು ಎನಿಸಿ. ಪ್ರಥಮೋ ಹನುಮಾನ್ ನಾಮ, ದ್ವಿತೀಯೋ ಭೀಮ ಏವಚ, ಪೂರ್ಣ ಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ವಾಯುದೇವರದ್ದೇ ರೂಪಗಳವೆರಡು ಕೂಡ. ಮಹಾಭಾರತ ಸಿನಿಮಾ ನಾಟಕ ನೋಡಿದವರಿಗೂ ಗೊತ್ತಿರುತ್ತದೆ, ಹನುಮಂತನು ವಾಯುವಿನ ಅವತಾರ, ಭೀಮಸೇನನು ವಾಯುವಿನ ಅವತಾರ. ಇಬ್ಬರು ವಾಯುದೇವರ ಅವತಾರವಾದಾಗ ಆತ ಸೀನಿಯರ್ ಇರುತ್ತೆ ಜೂನಿಯರು, ಆತನ ಕೈಲಾಗುತ್ತೆ ಇತ ಆಗೋದಿಲ್ಲ ಇವೆಲ್ಲ ಏನರ್ಥ? ಏನು ಅಲ್ಲ. ಅದು ಬಂದು ಅದು ನೋಡೋದಕ್ಕೆ ಮಾಡಿದ್ದು ಯಾತಕ್ಕೆ ಅಂದರೆ ಪ್ರಮದದ ಸುದಿಯಾಂ ಮೋಹಕ ದ್ವೇಷಭಾಜಾಂ ಅಂತ ಕರೀತಾರೆ. ಇದನ್ನು ಯಾರು ವಿಮರ್ಶೆ ಮಾಡಲಿಲ್ಲ, ಆಚಾರ್ಯ ವಿಮರ್ಶೆ ಮಾಡ್ತಾ ಇದ್ದಾರೆ. ಮೇಲೋಟಕ್ಕೆ ನಡೆದಿದ್ದ ಹಾಗೆ, ಆದರೆ ತಪ್ಪು ತಿಳ್ಕೊಳ್ಳೋಕೆ ಹೋಗಬಾರ್ದು. ಹನುಮಂತನಿಗೆ ಭಾರೀ ಶಕ್ತಿ ಇತ್ತು, ಭೀಮಸೇನಿಗೆ ಶಕ್ತಿ ಇರಲಿಲ್ಲ ಅಂತ ಅರ್ಥ ಮಾಡಿಕೊಳ್ಳೋದಕ್ಕೆ ಹೋಗಬಾರದು ಅಂತ ಹೇಳಿದ್ರು. ಯಾಕೆ ಹಾಗೆ ಮಾಡಬಾರದು ಅಂತ ಕೇಳಿದರೆ, ಇಬ್ಬರು ವಾಯುದೇವರ ಅವತಾರವಾದ್ದರಿಂದ ಇಬ್ಬರು ಶಕ್ತಿಯೂ ಅಷ್ಟೇ ಇರೋದರಿಂದ ಅವರಲ್ಲಿ ಬದಲಾವಣೆ ಕಾರಣನೇ ಇಲ್ಲ. ಮತ್ತೆ ಯಾಕೆ ಹಾಗೆ ಮಾಡಿದರು ಅಂತ ಮುಂದೆ ಪ್ರಶ್ನೆ. ಯಾತಕ್ಕೆ ಹಾಗೆ ಮಾಡಿದರು? ಆ ವಿಷಯ ಆಚಾರ್ಯ ನಿರ್ಣಯದಲ್ಲಿ ಏನು ಹೇಳಿದ್ದಾರೋ ಅದಿಷ್ಟು ವಾಯುಸ್ತುತಿಯ ಒಂದು ಶ್ಲೋಕದಲ್ಲಿ ಸಂಗ್ರಹ ಮಾಡಿಬಿಟ್ಟಿದ್ದಾರೆ. ಗಚ್ಛನ್ ಸೌಗಂಧಿಕಾರ್ಥಂ ಪಥಿಸ ಹನುಮತಃ ಪುಚ್ಛ ಮಚ್ಛಸ್ಯ ಭೀಮಃ ಪ್ರೋದ್ಧರ್ತುಂ ನಾಚಕತ್ಸ ತ್ವಮು ಮುರು ಔಷಾ ಭೀಷಯಾ ಮಾಸ ಚೇತಿ ಪೂರ್ಣ ಜ್ಞಾನೌಜ ಸೋಸ್ತೇ ಗುರುತವ ವಪುಷೋ ಶ್ರೀಮದಾನಂದ ತೀರ್ಥ ಕ್ರೀಡಾ ಮಾತ್ರಂ ತದೇತತ್ ಪ್ರಮದದ ಸುಧಿಯಾಂ ಮೋಹಕ ದ್ವೇಷಭಾಜಾಂ. ಅಲ್ಲಿ ನಿರ್ಣಯದ ಒಟ್ಟು ಸಾರ ಇತ್ತು. ನಡೆದ ವಿಷಯ ವಸ್ತುಸ್ಥಿತಿ ಇಷ್ಟು. ದೇವತೆಗಳು ಮೂಲ ರೂಪದಲ್ಲಿ ಇದ್ದಾರೆ, ಅವತಾರವನ್ನು ಸಮಯ ಬಂದಾಗ ಮಾಡ್ತಾರೆ. ಅಲ್ಲಿ ಏನಾಗುತ್ತೆ ಅಂದರೆ ಒಂದು ವಿಶೇಷವಾದ ಹಿನ್ನೆಲೆ ಹೇಳ್ತಾ ಇದ್ದಾರೆ. ದೇವತೆಗಳು ಭೂಲೋಕದಲ್ಲಿ ಅವತಾರ ಮಾಡಿದಾಗ ಅವರ ಶಕ್ತಿ ಮೂಲ ರೂಪದಷ್ಟು ಇರೋದಿಲ್ಲ. ಮೊದಲನೇ ಪಾಯಿಂಟ್ ಅದು, ಮೂಲ ರೂಪದ ಶಕ್ತಿ ಇರೋದಿಲ್ಲ. ಅವರ ಶಕ್ತಿ ಏನಾಗುತ್ತೆ, ಸಾಕಷ್ಟು ರಿಲೀಸ್ ಆಗುತ್ತೆ ಅಂತ ಹೇಳಿದ್ದಾರೆ. ಮೂಲದ ಶಕ್ತಿ ಅವತಾರ ರೂಪದಲ್ಲಿ ಬರೋದಿಲ್ಲ, ತುಂಬ ಕಡಿಮೆ ಆಗುತ್ತೆ. ಅದರ ಜೊತೆಗೆ ಮೂಲ ರೂಪ ಅವತಾರ ರೂಪಕ್ಕೆ ಬಂದರೆ ಕಡಿಮೆ ಆಗೋದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನು ಅಂದರೆ, ಯುಗಾನುಸಾರ ಮೂಲ ರೂಪಾನುಸಾರ, ಯುಗಾನುಸಾರ ಒಬ್ಬನೇ ಒಬ್ಬ ದೇವತೆ ಕೃತಿಕದಲ್ಲಿ ಅವತಾರ ಮಾಡ್ತಾನೆ ಅಂತ ತಿಳ್ಕೊಳ್ಳಿ, ಮೂಲ ರೂಪದ ಶಕ್ತಿ ಅಲ್ಲಿಲ್ಲ, ಕಡಿಮೆ ಆಗಿರುತ್ತೆ. ಅದೇ ವ್ಯಕ್ತಿ ತ್ರೇತಾಯುಗದಲ್ಲಿ ಅವತಾರ ಮಾಡ್ತಾರೆ, ಇನ್ನೂ ಕಡಿಮೆ ಆಗಿರುತ್ತೆ. ಅದೇ ವ್ಯಕ್ತಿ ದ್ವಾಪರದಲ್ಲಿ ಕಡಿಮೆ ಅವತಾರ ಮಾಡ್ತಾನೆ, ಮತ್ತೂ ಕಡಿಮೆ ಆಗುತ್ತೆ. ಅಂದರೆ ಯುಗ ಕಡಿತಾ ಹೋದಂತೆ ಶಕ್ತಿ ಮೊದಲಾದವಳು ಕಡಿಮೆ ಆಗುತ್ತೆ ಅಂತ ಶಾಸ್ತ್ರ. ಅದು ಆಕ್ಚುಲಿ ಸೈಂಟಿಫಿಕಲಿ ಪ್ರೂವ್ಡ್ ಅದು. ಒಂದು ಇವತ್ತು ಡೈನಾಸಾರ್ ಅಂತ ಪ್ರಾಣಿ ಇಲ್ಲ, ಯಾಕೆ ಗೊತ್ತೇನು, ಕಾಲ ಕಡಿತಾ ಹೋದಂತೆ ಅದೆಲ್ಲ ರಿಲೀಸ್ ಆಗ್ತದೆ ಅಂತ ಹೇಳಿದ್ದಾರೆ. ಈಗ ರಿಲೀಸ್ ಆಗೋದು ನಮಗೆ ಗೊತ್ತಿದೆ, ಈಗ ಇನ್ನು ಮುಂದೆ ಇನ್ನೂ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಬರ್ತಾ 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 ನಾವೇನು ತಿಳ್ಕೊಂಡು ಶಕ್ತಿ ಭಾರಿ ಜಾಸ್ತಿ ಆಗುತ್ತೆ, ಶಕ್ತಿ ಭಾರಿ ಜಾಸ್ತಿ ಆಗ್ತಾ ಇಲ್ಲ, ಸ್ಲೋಲಿ ಕಡಿಮೆ ಆಗ್ತಾ ಇದೆ. ಇವತ್ತು ನಮ್ಮ ಜಗತ್ತಿಗೆ ಸಾಕ್ಷಿ ನೋಡೋದಕ್ಕೆ, ಕಲಿಯುಗ ದ್ವಾಪರ ಯುಗಕ್ಕೆಲ್ಲ ಹೋಗಬೇಡಿ, 10-20 ವರ್ಷದಿಂದ ಕಂಪೇರ್ ಮಾಡಿ ಗೊತ್ತಾಗ್ತದೆ. ಆಗ ಸುಮಾರು 70-80 ವರ್ಷ ಆರಾಮ ಓಡಾಡ್ಕೊಂಡಿದ್ರು ಹಳ್ಳಿಯ ರೈತರು, 70-80 ವರ್ಷ ಸುಖ ರೌಂಡ್ ಹೊಡಿತಾ ಇದ್ರು. ಇವತ್ತು ನಮ್ಮ ಜನ 20 ವರ್ಷದ ಹುಡುಗ ಬಸ್ ಸ್ಟಾಪ್ ಏರ್ ಮೊದಲು ಹಿಡಿದು ಬಿಟ್ಟರೆ ಇನ್ನೊಂದು ರಿಕ್ಷಾ ಹತ್ತಾನೆ, ಇನ್ನೊಂದು ಬಸ್ ಸ್ಟಾಪ್ಗೆ ಹೋಗ್ಬೇಕು, ನಡೀದಕ್ಕಾರೆ ಓ ಕಾಲ ಒಂದು ಶುರು ಮಾಡಿಬಿಡ್ತಾರೆ. ಅಂದರೆ ಕಾಲ ಅಷ್ಟು ಶಕ್ತಿ ಕಡಿಮೆ ಆಗ್ತಾ ಇದೆ. ಹಿಂದಿನ ಕಾಲಕ್ಕೆ 80-90 ವರ್ಷದ ಮುದುಕಿಯರು ಎಷ್ಟೆಷ್ಟು ಭಾರದ ಕೆಲಸ ಮಾಡ್ತಿದ್ರು ಗೊತ್ತೇನು. ಈಗ ಯಾವ ಸ್ಟೇಜಲ್ಲ ಕೆಲಸ ಮಾಡೋ ಅಷ್ಟು ಕೆಲಸ ಮಾಡಿ ಕೆಲಸನೇ ಮಾಡಲ್ಲ. ಫಸ್ಟ್ ಆಫ್ ಆಲ್ ಭಾರಿ ಕೆಲಸ ಅಂತೂ ಸಾಧ್ಯವಾಗೋದೇ ಇಲ್ಲ. ಇದು ನಿಜವಾದ ದುರಂತ. ಫಿಸಿಕಲ್ ಸ್ಟ್ರೆಂತ್ ತುಂಬ ಕಡಿಮೆ ಆಗ್ತಾ ಇದೆ ಅಂತ ಹೇಳಿದ್ದಾರೆ. ನಿವೃತ್ತಿ ಕೂಡ ಭಾರಿ ಜಾಸ್ತಿ ಆಗುತ್ತೆ ಅಂತೇಳಿ ಇನ್ನು ಅದನ್ನು ಕೂಲಿಯವರು ನೋಡಿ ಹಿಂದಿನ ಕಾಲಕ್ಕೆ ಹೇಗೆ ಹೆಚ್ಚಾಗ್ತಿದ್ರು ಗೊತ್ತಾ ಅವರು? ಅನಾಮತ್ ಅಕ್ಕಿ ಮೂಟೆ, ಅದು ಇದೆಲ್ಲ ಕೆಜಿ ಅಲ್ಲ, 100 ಸೇರೇನೆ ಅನಾಮತ್ ಬೆಲ್ಲ ಎತ್ಕೊಂಡು ಎಷ್ಟು ದಪ್ಪ ಅಂತ ಅಲ್ಲಿ ಹೋಗಿ ಬೀಳೋದು. ಇವನು ದಪ್ಪ ಅವನೇ ಬೀಳ್ತಾನೆ, ಅದೇನು ಬೀಳೋದಿಲ್ಲ ಅವರು. ಅಷ್ಟು ಜೋರಾಗಿ ಹೆಚ್ಚಾಗ್ತದೆ, ಸರ ನೋಡಿದರೆ ವಿದ್ಯುತ್ ಇರ್ಬೋದು. ಬಾಲಿಸ್ಕೊಂಡಾಗ ಸತ್ತಿದ್ರು ಅಂತ ಭಾರದ ಬೂಟೆಗಳನ್ನು ಭಾರ ಇಸ್ಕೊಂಡು ಅಷ್ಟು ಲೀಲಾಗಾಲ ಇಸ್ಕೊತಾ ಇತ್ತು. ಈಗ ಅದು ಸಾಧ್ಯ ಇಲ್ಲ ಅವ್ರ ಕೈ. 20 ಜನ ಎತ್ತಾರೆ, ದಪ್ಪಂದು ಕೆಳಗಾಗ್ತಾರೆ, ಬಿಡಿ ಸೇರ್ಕೊಂಡು ಕೂತ್ಬಿಡ್ತಾರೆ ಮತ್ತೆ ಅಷ್ಟೇ ಹೊರತು ಅದು ಮುಂದಕ್ಕೆ ಹೋಗೋದೇ ಇಲ್ಲ. ಇವತ್ತು ವರ್ಕರ್ ಸರಿಯಾಗಿ ಕೆಲಸ ಮಾಡೋದೂ ಇಲ್ಲ, ಸಾಮಾನ್ಯ ಎಲ್ಲ ಕಡೆಯೂ ದೋಷ ಇದೆ. ಟಾಪ್ ಟು ಬಾಟಮ್ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡಿ ಅಂತ ಯಾರಿಗೂ ಹೇಳೋದಿಲ್ಲ. ಶಕ್ತಿ ಇದ್ದಷ್ಟೇ ಜನ ಕೆಲಸ ಮಾಡೋದಿಲ್ಲ, ಸೋಮಾರಿತಾರೆ. ಕೆಲಸ ಮಾಡಿಬಿಟ್ರೆ ನನ್ನ ಕೈಲಿ ಮಾಡಿಸ್ತಾರೋ ಅಂತ ಭಯ ಮತ್ತೆ. ಅಥವಾ ನನಗೆ ನಾನು ಅವರೆಲ್ಲ ಮಾಡಿ ನಾನೇ ಯಾಕೆ ಮಾಡಬೇಕು ಅಂತ ಇನ್ನೊಂದು ಸೈಕಾಲಜಿ. ಹುಡುಗರೆಲ್ಲ ಸುಮ್ಮನೆ ಕೂತ್ರೆ ನಾನೇ ಯಾಕೆ ಮಾಡಬೇಕು? ಈ ಥರ ಕಂಪೇರು ಏನೋ ಮಾಡ್ಕೊಂಡು ಕೊನೆಗೆ ಕೆಲಸ ಮಾಡೋ ಶಕ್ತಿನೇ ಹೋಗಿಬಿಡುತ್ತೆ ಅಂತ ಹೇಳ್ತಾರೆ. ನೀವು ಒಂದು ತಿಂಗಳು ಓಡಾಡಬೇಡಿ, ಆಮೇಲೆ ಓಡಾಡೋಕೆ ಕಾಲು ಓಡಾಡೋಕೆ ಬರೋದಿಲ್ಲ, ಅದು ಸ್ಲೋಲಿ ರಿಲೀಸ್ ಆಗಿಬಿಡುತ್ತೆ ಪವರ್. ಇದು ಸ್ವಲ್ಪ ಯೋಚನೆ ಮಾಡಿದರೆ ಒಂದು ಪದಾರ್ಥ ಉಪಯೋಗಿಸದೆ ಹೋದರೆ ಅದು ಶಕ್ತಿ ಕಡಿಮೆ ಆಗುತ್ತೆ, ನಾವು ಜಾಸ್ತಿ ಆಗುತ್ತೆ ಅಂತ ನಾವು ತಿಳ್ಕೊಂಡಿದ್ದೇವೆ. ತಪ್ಪದು. ಈ ಕಾರ್ ಬ್ಯಾಟರಿ ಡೌನ್ ಆಗುತ್ತೆ ಹಾಗೆ ಇಟ್ಟುಬಿಟ್ರೆ, ನಮ್ ಕಾರ್ ಒಳಗಿಟ್ಬಿಟ್ಟು ತಾಪಿ ನೋಡಿದ್ರೆ ಕಾರ್ ಏನು ಬರೋ ಮುಂದಕ್ಕೆ ಹೋಗೋದೇ ಇಲ್ಲ. ಅದು ಬ್ಯಾಟ್ರಿ ಚಾರ್ಜ್ ಆಗಬೇಕಾದ್ರೆ ಯೂಸಲ್ಲಿ ಇರಬೇಕು ಯಾವಾಗಲೂ ಕೂಡ. ಅಂದರೆ ಮೆಷಿನ್ಗೂ ಹಾಗೇನೆ, ನಮ್ಮ ಬಾಡಿನೂ ಹಾಗೇನೆ. ಇವತ್ತು ತುಂಬ ಜನಕ್ಕೆ ಆ ವಿಷಯ ಗೊತ್ತಿಲ್ಲ. ಕಾಲಕ್ರಮದಲ್ಲಿ ಶಕ್ತಿ ಹ್ರಾಸವಾಗುತ್ತೆ. ಆದ್ದರಿಂದನೇ ಕೃತಯುಗದ ಶಕ್ತಿ ಬೇರೆ, ತ್ರೇತಾಯುಗದ ಶಕ್ತಿ ಬೇರೆ, ದ್ವಾಪರ ಕಲಿಯುಗದ ಶಕ್ತಿ ಇನ್ನೂ ಕಡಿಮೆ ಆಗುತ್ತೆ ಅಂತ ನಿಯಮ. ಇದನ್ನು ಸರಿಯಾಗಿ ಅರ್ಥ ಮಾಡು. ಸೈನ್ಸ್ ಅದು ಒಂದು. ಮೂಲ ದೇವತೆಯ ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿರೋದಿಲ್ಲ. ಎರಡನೇದಾಗಿ ಆ ಕಾಲಕ್ರಮಕ್ಕೆ ತಕ್ಕಂತೆ ಇನ್ನೂ ಕಡಿಮೆ ಆಗುತ್ತೆ. ಮೂರನೇದಾಗಿ ಅವರು ಯಾವ ಯೋನಿಯಲ್ಲಿ ಹುಡ್ತಾರೆ ಅವು ಇನ್ನೂ ಕಡಿಮೆ ಆಗುತ್ತೆ. ಮತ್ತೆ ಅದಕ್ಕೆ ತಕ್ಕಂತೆ ಮನುಷ್ಯರಾಗಿ ಹುಟ್ಟಿದರೆ ಕಡಿಮೆ, ಪ್ರಾಣಿಯಾಗಿ ಹುಟ್ಟಿದರೆ ಕಡಿಮೆ, ಇನ್ನೂ ಕಡಿಮೆ, ಆ ಥರ ಕಡಿಮೆ ಆಗ್ತಾ ಹೋಗುತ್ತೆ. ಇದು ಅನೇಕ ರೀತಿಯಲ್ಲಿ ಕಡಿಮೆ ಆಗೋ ನಮ್ಮ ಲೋಕದಲ್ಲೂ ನಿಜನೇ. ಮೂಲ ರೂಪದ ಶಕ್ತಿ ಅವತಾರ ರೂಪದಲ್ಲಿ ಇರೋದಿಲ್ಲ. ನಮಗೆ ಸ್ವಂತೂರ ಶಕ್ತಿ ಬೇರೆ ಊರಲ್ಲಿರೋದಿಲ್ಲ. ನಮ್ಮೂರಿಗೆ ಬನ್ನಿ ಮಾಡ್ತೇವೆ ಅಂತಾನೆ ಹೊರತು ಅಲ್ಲಿ ಮಾಡೋಕ್ಕಾಗೋದಿಲ್ಲ. ಮತ್ತು ಮನೆಯಲ್ಲಿರೋ ಶಕ್ತಿ ಹೊರಗಿರೋದಿಲ್ಲ. ಮನೆ ಬಾ ನೋಡ್ತೀನಿ ಅಂತ ಹೇಳ್ತಾನೆ. ಮನೆ ಬಂದರೆ ಓಡೋಗ್ತಾರೆ, ಆ ವಿಚಾರ ಬೇರೆ. ಆದರೆ ಹೇಳೋದು ಮಾತ್ರ ಮನೆ ಬಾ ನೋಡ್ತೀನಿ. ಹೋಮ್ ಪಿಚ್ ಅಂತ ಕಾನ್ಸೆಪ್ಟ್ ಇದೆ ನೋಡಿದ್ರಲ್ಲ, ಕ್ರಿಕೆಟ್ಲಿ ಹೋಮ್ ಪಿಚ್ ಅಂತ ಕರೀತಾರಲ್ಲ. ಅದು ಮೊಸಳೆ ನೀರಲ್ಲಿ ಭಾರಿ ಸ್ಟ್ರಾಂಗ್, ಹೊರಗಡೆ ಬಂದರೆ ಭಾರಿ ವೀಕ್. ಅದು ಇದೆಲ್ಲ ಯೋಚನೆ ಮಾಡಿದರೆ ಆ ಸ್ವಂತ ಸ್ಥಳದಲ್ಲಿರೋ ಶಕ್ತಿ ಬೇರೆ ಕಡೆಗೆ ಇರೋದಿಲ್ಲ. ಇದು ಪದ್ಧತಿ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಮಹಾಭಾರತ ರಾಮಾಯಣಗಳು ತೀರಾ ಒಂದು ಮೂಲಭೂತ ಸಮಸ್ಯೆಗೆ ಉತ್ತರ ಕೊಡ್ತಾ ಇದೆ. ಆದರೆ ಇದಕ್ಕೆ ಎಕ್ಸೆಪ್ಷನ್ ಇವೆ, ಮರಿಬಾರದು. ಈ ರೀತಿ ಎಲ್ಲ ದೇವತೆಗಳ ಶಕ್ತಿಯನ್ನು ಕಡಿಮೆ ಆಗೋದಿಲ್ಲ. ಲಕ್ಷ್ಮೀನಾರಾಯಣರ ಶಕ್ತಿ ಎಂದೆಂದೂ ಕಡಿಮೆ ಆಗೋದಿಲ್ಲ. ಅವರು ಎಂಥ ಅವತಾರ ಮಾಡಲಿ, ಯಾವ ಕಾಲಕ್ಕೆ ಮಾಡಲಿ, ಹೇಗೆ ಇರಲಿ, ಅವರ ಶಕ್ತಿ 100% ಒಂದೇ ರೀತಿ ಇರುತ್ತೆ. ಪೂರ್ಣಮದ ಪೂರ್ಣಮಿದಂ ಪೂರ್ಣಾತ್ ಪೂರ್ಣ ಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವ ಅವಶಿಷ್ಯತೆ. ದೇವರ ಬಗ್ಗೆ ಎಂದೂ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಆತ ರಾಮನಾಗಿ ಪೂರ್ಣ, ನರಸಿಂಹನಾಗಿ ಪೂರ್ಣ, ಕೃಷ್ಣನಾಗಿ ಪೂರ್ಣ, ಬಾಲಕೃಷ್ಣ ಪೂರ್ಣ, ದೊಡ್ಡ ಕೃಷ್ಣ ಪೂರ್ಣ. ಅದು ಕೃಷ್ಣ ಬಾಲಕೃಷ್ಣನಾಗಿ ಬಾಯಲ್ಲೇ ವಿಶ್ವರೂಪ ತೋರಿಸ್ತಾನೆ. ಅರ್ಜುನನಿಗೆ ವಿಶ್ವರೂಪ ತೋರಿಸ್ತಾ ಕೃಷ್ಣನಿಗೆ 70 ವರ್ಷ, ಅವಾಗ ತೋರಿಸ್ತಾ ಕೃಷ್ಣನಿಗೆ 70 ದಾಟಿ ಹೋಗಿತ್ತು. ಅವಾಗಲೂ ವಿಶ್ವರೂಪ ತೋರಿಸ್ತಾರೆ. ಚಿಕ್ಕ ಮಗು ಆಗಲೂ ವಿಶ್ವರೂಪ ತೋರಿಸ್ತಾರೆ. ಶಕ್ತಿಯಲ್ಲಿ ಏನೇನು ವ್ಯತ್ಯಾಸವಾಗಿಲ್ಲ. ಆದರೆ ರಾಮನಿಗೆ ಏನು ವ್ಯತ್ಯಾಸ ಇಲ್ಲ, ನರಸಿಂಹನಿಗೆ ಏನು ವ್ಯತ್ಯಾಸ ಇಲ್ಲ. ಮಚ್ಚನಾಗಿ ಅಷ್ಟೇ, ಮಚ್ಚನಾಗಿ ಪರಮಾತ್ಮ ಮಾತಾಡ್ತಾನೆ. ಆತ ಮಾತಾಡಿದ್ರೆ ಮಚ್ಚ ಪುರಾಣವಾಗಿ ಹೊರಗೆ ಬರುತ್ತೆ. ಕೂರ್ಮನಾಗಿ ಮಾತಾಡ್ತಾನೆ, ಕೂರ್ಮ ಪುರಾಣವಾಗಿ ಹೊರಗೆ ಬರುತ್ತೆ. ಆತನ ಯಾವುದೇ ದೇಹ, ಯಾವುದೇ ದೇಶ, ಯಾವುದೇ ಕಾಲ, ಯಾವ ಲಿಮಿಟ್ಟು ಪರಮಾತ್ಮನಿಗಿಲ್ಲ. ಅವನು ಪರಿಪೂರ್ಣ. ಮಹಾಲಕ್ಷ್ಮಿನೂ ಹಾಗೇನೆ. ಸೀತೆಯಾಗಿ ಎಷ್ಟು ಪೂರ್ಣಳೋ ಮಹಾಲಕ್ಷ್ಮಿಯಾಗಿ ಅಷ್ಟೇ ಪೂರ್ಣಳು. ರುಕ್ಮಿಣಿಯಾಗಿಯೂ ಹಾಗೇನೆ, ಸತ್ಯಭಾಮೆಯಾಗಿಯೂ ಹಾಗೇನೆ, ಏನೇನೂ ವ್ಯತ್ಯಾಸ ಇಲ್ಲ. ಇದು ಎರಡನೇದು. ಆಮೇಲೆ ಅವರಿಬ್ಬರು ಸಾಕ್ಷಾತ್ ಲಕ್ಷ್ಮೀನಾರಾಯಣರಾದ ಪ್ರಾಕೃತ ದೇಹನೇ ಅವರಿಗಿಲ್ಲ, ಅಪ್ರಾಕೃತ ದೇಹ ಅವರು. ಇಂಥ ಶುರುವಾಗೋದು ಬ್ರಹ್ಮದೇವರಿಂದ ಪ್ರಾರಂಭ. ಬ್ರಹ್ಮದೇವರ ಅವತಾರದ ಪ್ರಶ್ನೆ ಇಲ್ಲ. ಬ್ರಹ್ಮದೇವರ ಅವತಾರನೇ ಮಾಡೋದಿಲ್ಲ ಅವರು. ಬ್ರಹ್ಮಣೋ ನಾವತಾರೋಸ್ತಿ. ಇನ್ನು ಅವತಾರ ಮಾಡೋದು ವಾಯುದೇವರಿಂದ ಪ್ರಾರಂಭ. ವಾಯುದೇವರ ವಿಶೇಷ ಏನು ಅಂದರೆ, ಅವ್ರ ಭೂಲೋಕದಲ್ಲಿ ಅವತಾರ ಮಾಡಿದರೂ ಕೂಡ ಉಳಿದ ದೇವತೆಗಳಿಗಾದಂತೆ ಅವರ ಶಕ್ತಿ ಅಫೆಕ್ಟ್ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಇದು ಹೊಸ ವಿಷಯ. ವಾಯುದೇವರ ಶಕ್ತಿ ಮೂರು ರೂಪದಲ್ಲಿ ಎಷ್ಟಿರುತ್ತೋ ಅವತಾರ ರೂಪದಲ್ಲಿ ಅಷ್ಟೇ ಇರುತ್ತೆ. ಯಶ್ಚತ್ರೇಣ್ಣುಜಿತಾನೆ ವೇದವಚನೆ ರೂಪಾಣಿ ದಿವ್ಯಾನ್ಯಲಂ ಬಟ್ ತದ್ದರ್ಶತಮಿತ್ಥವೇವ ನಿಹಿತಂ ದೇವಶ್ಯ ಭರ್ಗೋ ಮಹತ್. ಆಚಾರ್ಯರದ್ದೇ ಮಾತು. ಬಳಿತ್ಥ ಸೂಕ್ತ ಶುರುವಾಗೋದೇ ಅದರಿಂದ. ಬಳ್ಳಿತ್ಥ ಅಂತಾನೆ ಪ್ರಾರಂಭ. ವಾಯುದೇವರ ಮೂಲ ರೂಪದ ಶಕ್ತಿಯಷ್ಟೇ ಅವತಾರೂಪದ ಶಕ್ತಿಯೂ ಇರುತ್ತೆ. ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ದೊಡ್ಡ ಸಮಸ್ಯೆಗೆ ಉತ್ತರ ಸಿಗುತ್ತೆ. ನಾವೆಲ್ಲ ವಾಯುದೇವರ ಪೂಜೆ ಅಂತ ಮಾಡೋದಿಲ್ಲ, ಹನುಮಂತ ದೇವರ ಪೂಜೆ ಮಾಡ್ತೇವೆ. ಯಾತಕ್ಕೆ ಅಂದರೆ ಅವರ ಅವತಾರ ಅದು ಮೂಲ ರೂಪ. ಯಾತಕ್ಕೆ ಅವತಾರ ರೂಪದ ಪೂಜೆ ಮಾಡ್ತೇವೆ ಅಂದರೆ ಮೂಲ ರೂಪದ ಶಕ್ತಿ ಇರೋದ್ರಿಂದ ಅಲ್ಲಿ ಯಾಕೆ ಹೋಗಬೇಕು ಅಂತ ಅರ್ಥ. ಅದಕ್ಕೆ ಮೂಲ ರೂಪದಲ್ಲೇ ಶಕ್ತಿ ಅವತಾರ ರೂಪದಲ್ಲೇ ಬಂದರೆ ಅಲ್ಲಿ ಯಾಕೆ ಹೋಗಬೇಕು? ಸಿಂಪಲ್ ಲಾಜಿಕ್ ಅದು. ಆದರೆ ಈ ವಾಯುದೇವರ ಕೆಳಗೆ ದೇವತೆಗಳಿದ್ದಾರಲ್ಲ, ಅವರು ಅವತಾರ ಮಾಡಿದಾಗ ಮೂಲ ರೂಪದ ಶಕ್ತಿ ಅವರಿಗಿರೋದಿಲ್ಲ, ಕಡಿಮೆ ಆಗಿರುತ್ತೆ. ಅದಕ್ಕೆ ನಾವು ಉಳಿದ ದೇವತೆಗಳನ್ನು ಅವತಾರ ರೂಪದಲ್ಲಿ ಪೂಜೆ ಮಾಡೋದಿಲ್ಲ. ಗಣೇಶನ ಅವತಾರ ಬೇಕಾದಷ್ಟು ಪೂಜೆ ಮಾಡೋದಿಲ್ಲ. ಗಣೇಶನೇ ಪೂಜೆ ಮಾಡೋದು. ಷಣ್ಮುಖನ ಪೂಜೆ ಮಾಡ್ತೇವೆ, ಷಣ್ಮುಖನ ಅವತಾರ ಪೂಜೆ ಮಾಡೋದಿಲ್ಲ. ಯಾಕೆ? ಮೂಲ ರೂಪದ ಶಕ್ತಿ ಜಾಸ್ತಿ ಆದ್ದರಿಂದ ಅಲ್ಲಿಗೆ ಹೋಗೋಣ ಹೊರತು ಇಲ್ಲಿ ಬೇಡ ಅಂತ ನಮ್ಮ ಕಾನ್ಸೆಪ್ಟ್. ವಾಯುದೇವರಿಗೆ ದೇವರ ಬಚ್ಚ ಕೂರ್ಮ ಎಲ್ಲ ರೂಪ ಪೂಜೆ ಮಾಡ್ತೇವೆ ನಾವು. ಆದರೆ ವಾಯುದೇವರಿಗೆ ಹನುಮದ ರೂಪ ಪೂಜೆ ಮಾಡೋದಕ್ಕೆ ಅದೇ ಮುಖ್ಯವಾದ ಕಾರಣ. ಮೂಲ ರೂಪಕ್ಕೂ ಅವತಾರ ರೂಪಕ್ಕೂ ಶಕ್ತಿ ವ್ಯತ್ಯಾಸ ಏನೂ ಆಗೋದಿಲ್ಲ. ತುಂಬ ಜನಕ್ಕೆ ಅದು ಗೊತ್ತಿಲ್ಲ ಕಾರಣ. ಯಾಕೆ ಮಾಡೋದಿಲ್ಲ ಮೂಲ ರೂಪದ ಪೂಜೆ ಅಂದರೆ, ವಾಯುದೇವರು ಶಾಪ ಇತ್ತು ಅಂತ. ಅವ್ರಿಗೆ ಇವರು ಶಾಪ ಕೊಡ್ತಾರೆ, ಅವ್ರು ಕೊಡದವ್ರು ಬಿಡೋದಿಲ್ಲ. ಈ ಜನಕ್ಕೆ ಏನೋ ಶಾಪ ಹಾಕಿಬಿಡ್ತಾರೆ. ಹನುಮಂತನಿಗೆ ಶಾಪ ಇತ್ತು, ಹನುಮಂತನ ಶಾಪ ಇದ್ದರೆ ಬಿಡುಗಡೆ ಮಾಡಾರೆ. ಆಮೇಲೆ ಯೋಚನೆ ಮಾಡಬೇಕಲ್ಲ, ಯಾರಿಗೆ ಶಾಪ? ಹನುಮಂತ ಯಾರು ಗೊತ್ತೇನು? ಯೇ ಗುಣಾನಾಮ ಜಗತ್ ಪ್ರಸಿದ್ಧಾ ಯಂ ತೇಷು ತೇಷು ಸ್ಪರಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತ ಮೇನಂ ಹನುಮಂತ ಮಾಹು. ಅಂಥ ವ್ಯಕ್ತಿಗೆ ಅಸಾಮರ್ಥ್ಯಾದಿಗಳ ಹೆಸರು ಎಂದೆಂದೂ ಇಲ್ಲ. ಅದು ಮೊದಲನೇ ಕಾರ್ಯ ಸರಿಯಾಗಿ ತಿಳ್ಕೋಬೇಕಂತ. ಅವತಾರ ರೂಪದ ಶಕ್ತಿ ಮೂಲ ರೂಪದಷ್ಟೇ ಇರೋದರಿಂದ ಅವತಾರ ರೂಪ ನಮಗೆ ಹತ್ತಿರ ಅವೈಲೇಬಲ್ ಆಗಿರಬೇಕಾದ್ರೆ ಮೂಲ ರೂಪಕ್ಕೆ ಯಾಕೆ ಹೋಗಬೇಕು ಅಂಥೇಳಿ ಅಲ್ಲೇ ಪೂಜೆ ಮಾಡ್ತೇವೆ ಅಂತ ಅರ್ಥ ಇದೆ. ಇಷ್ಟು ಹನುಮಂತನ ಬಗ್ಗೆ ಆಯಿತು. ಆ ಹನುಮಂತನೇ ವಾಯು, ವಾಯುವೇ ಭೀಮಸೇನ. ಮತ್ತೆ ಅಂದಮೇಲೆ ಭೀಮಸೇನನ ಶಕ್ತಿನೂ ಕಡಿಮೆ ಆಗಿಲ್ಲ, ಹನುಮಂತನ ಶಕ್ತಿನೂ ಕಡಿಮೆ ಆಗಿಲ್ಲ. ಇಬ್ಬರು ಕೂಡ, ನಾನು ಹನುಮಂತ ಅಂತ ಭೀಮನಿಗೆ ಗೊತ್ತು, ನಾನು ಭೀಮ ಅಂತ ಹನುಮಂತನಿಗೂ ಗೊತ್ತು. ಉಳಿದ ದೇವತೆಗಳಿಗೆ ಹಾಗಲ್ಲ. ಸ್ವಲ್ಪ ಸ್ವಾರಸ್ಯ ನೋಡಿ, ಯಮದೇವರು ವಿದುರನಾಗಿ ಹುಟ್ಟಿದವರು ಯಮದೇವರೇನೆ, ಧರ್ಮರಾಜನಾಗಿ ಹುಟ್ಟಿದವರು ಯಮದೇವರೇನೆ, ಜಾಂಬವಂತನಾಗಿದ್ದು ಯಮದೇವರೇನೆ, ಮೂರು ಜನ ಇದ್ದಾರಲ್ಲಿ. ಆದರೆ ವಿದುರನಿಗೆ ಜ್ಞಾನ ಇದೆ, ಧರ್ಮರಾಜನಿಗೆ ಜ್ಞಾನ ಇಲ್ಲ. ದೂತಕ್ಕೆ ಬರಬೇಡಯ್ಯ ಅಂತ ವಿದುರ ಹೇಳ್ತಾನೆ, ನಾನು ಬಂದೇ ಬರ್ತೀನಿ ಅಂತ ಧರ್ಮರಾಜ ಹೇಳ್ತಾನೆ. ಏನು ಮಾಡಬೇಕು ಇದಕ್ಕೆ, ತಮ್ಮ ಐಡೆಂಟಿಟಿನೇ ಗೊತ್ತಾಗ್ತಾ ಇಲ್ಲ. ನಾವಿಬ್ಬರು ಒಂದೇ ಎಂಬುದೇ, ನಿದ್ದೆ ಮಾಡಬೇಕು ಕನವರಿಸ್ತಾನಲ್ಲ ಆ ಟೈಪ್, ತಾನು ಯಾರು ಒಂಬುದನ್ನು ಮರೆತು ಬಿಡ್ತಾನೆ ಮನುಷ್ಯ. ನಿದ್ದೆ ಮಾಡಿ ಮರೆಯೋದು ಅನೇಕರು, ಕುಡದೇ ಮರೆತಿರ್ತಾರೆ ಅನೇಕ ಜನಗಳು. ಪಾಪ, ತಾವ್ಯಾರು ತಮ್ಮ ಮನೆ ಯಾವುದು ಚರಂಡಿ ಪಕ್ಕದಲ್ಲಿ ಮಂಚ ಅಂತಕ್ಕೂ ಮಲ್ಕೊಂಡ್ಬಿಟ್ಟಿರ್ತಾನೆ ಪಾಪ, ಅಂತ ಮೂರ್ಖರು ಇರ್ತಾರೆ. ಅದು ಸಾಮಾನ್ಯರಿಗಾಗೋದು, ದೇವತೆಗಳಿಗೆ ತಮ್ಮ ಮೂಲ ರೂಪ ಮರ್ತೋಗಿಬಿಡುತ್ತೆ ಅಂತ ಹೇಳಿದ್ದಾರೆ. ಕೆಲವೊಮ್ಮೆ ಜ್ಞಾಪಕ ಬರುತ್ತೆ, ಅದು ಯಾವಾಗ ಜ್ಞಾಪಕ ಇರಬೇಕು ಅಂತೇನೂ ಇಲ್ಲ. ವಾಯುದೇವರಿಗೆ ಎಂದು ಮರೆಯೋದೇ ಇಲ್ಲ, ಇದು ಭಾರಿ ವಿಶೇಷ. ಅದಕ್ಕೆ ವಾಯುದೇವರ ಜೀವೋತ್ತವರು ಅಂತ ಕರೀಲಿಕ್ಕೆ ಅದೊಂದು ಕಾರಣ. ಇದೆಲ್ಲ ಸೂಕ್ಷ್ಮ ಗೊತ್ತಿದ್ರೆ ನಾವು ವಾಯುದೇವರ ಉಪಾಸನೆ ಮಾಡೋದಕ್ಕೆ ಹೆಚ್ಚೆಚ್ಚು ಶ್ರದ್ಧೆ, ಹೆಚ್ಚೆಚ್ಚು ದೀಕ್ಷೆ ಭಕ್ತಿಗಳು ಬರುತ್ತೆ. ಧರ್ಮರಾಜನಿಗೆ ಹೇಗೆ ತಾನು ವಿದುರ ಅಂತ ಗೊತ್ತಿಲ್ಲವೋ, ವಿದುರನಿಗೆ ತಾನು ಧರ್ಮರಾಜ ಅಂತ ಹೇಗೆ ಗೊತ್ತಿಲ್ಲವೋ, ಆದರೆ ಹನುಮಂತ ಭೀಮಸೇನೆ ಹಾಗಿಲ್ಲ, ನಿಜವಾಗಲೂ ಅವರಿಗೆ ಗೊತ್ತೇ ಇದೆ. ಹಾಗಿದ್ರೆ ಇವ್ರು ಯಾಕೆ ಹೀಗೆ ಮಾಡಿದರು ಅಂತ ಪ್ರಶ್ನೆ. ಇಷ್ಟೆಲ್ಲ ಸರಿ ಹೋಯ್ತು. ಹಾಗಿದ್ರೆ ಭೀಮಸೇನ ತಾನು ಜೂನಿಯರ್ ಅನ್ನೋ ಹಾಗೆ, ಹನುಮಂತ ಸೀನಿಯರ್ ಅನ್ನೋ ಹಾಗೆ, ಹನುಮಂತನ ಪಾಲನೆ ಎತ್ತಕ್ಕೆ ತನಗಾಗಲಿಲ್ಲ ಅನ್ನೋ ಹಾಗೆ ಯಾತಕ್ಕೆ ಮಾಡಿದ್ದು ಅಂತ ಪ್ರಶ್ನೆ. ಅದಕ್ಕೆ ಕಾರಣ ಇಷ್ಟು, ಪರಮಾತ್ಮನ ಒಂದು ನಿಯಮ ಇದೆ ಅಂತ ಹೇಳಿದೆ. ಪರಮಾತ್ಮ ಮಾಡಿದ ಒಂದು ನಿಯಮ ಇದೆ. ಏನು ನಿಯಮ ಅಂದರೆ, ಬೇರೆ ದೇವತೆಗಳ ಶಕ್ತಿ ಈ ಯುಗಕ್ಕೆ ತಕ್ಕಂತೆ ಕಡಿಮೆ ಆಗುತ್ತೆ. ತ್ರೇತಾಯುಗದಲ್ಲಿರೋ ಶಕ್ತಿ ದ್ವಾಪರದಲ್ಲಿರೋದಿಲ್ಲ. ಅದನ್ನ ಹನುಮಂತನಿಗೂ ಕೂಡ ಆಗಿದೆ ಅಂತ ಜನ ತಪ್ಪು ತಿಳ್ಕೊಳ್ಳೋ ಒಂದು ಗುಂಪಿದೆ, ತಿಳ್ಕೊಳ್ಳಿ ಅಂತ ಪರಮಾತ್ಮ ಹಾಗೆ ಮಾಡಿದನು. ಅದಕ್ಕೇನೆ ಹನುಮಂತನ ಶಕ್ತಿ ಭೀಮನಷ್ಟೇ ಇದ್ರು, ಭೀಮಸೆ ಹನುಮಂತನಷ್ಟೇ ಇದ್ರು ಕೂಡ ಪಾಪ ಹನುಮಂತ ಭಾರಿ ಸ್ಟ್ರಾಂಗು, ಭೀಮ ಅಷ್ಟಕ್ಕಷ್ಟೇ ಅಂತ ತಪ್ಪು ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ, ಭಕ್ತಿ ಕಡಿಮೆ ಆಗುತ್ತೆ. ಭಕ್ತಿ ಕಡಿಮೆ ಆಗೋದ್ರಿಂದ ಸಿದ್ಧಿ ಹಾಳಾಗಿ ಹೋಗ್ಬಿಡುತ್ತೆ. ಆ ವರ್ಗದ ಜನ ಇದ್ದಾರೆ, ಅವ್ರು ಹಾಗೆ ತಪ್ಪು ತಿಳ್ಕೊಳ್ಳಿ ಅಂತ ಹೇಳೋದು ಒಂದು. ಮತ್ತೆ ರೂಲ್ಸ್ ಪರಮಾತ್ಮ ಫಾಲೋ ಅಂತ ಮಾಡಬೇಕಲ್ಲ. ಪರಮಾತ್ಮ ಒಂದು ನಿಯಮ ಮಾಡಿದ್ದಾನೆ, ಮುಖ್ಯವಾದ ನಿಯಮ. ಒಬ್ಬೇ ದೇವತೆ ಒಂದಕ್ಕಿಂತ ಹೆಚ್ಚು ರೂಪಗಳನ್ನು ತಡೆದು ಭೂಮಿಯಲ್ಲಿ ಒಂದೇ ಕಾಲದಲ್ಲಿ ಹುಟ್ಟಿದಾಗ ಆ ರೂಪಗಳು ಒಂದೊಂದೊಂದು ಅಕಸ್ಮಾತ್ ಮೀಟ್ ಮಾಡೋ ಪ್ರಸಂಗ ಬಂದರೆ ಅವರಿಬ್ಬರು ಕೂಡ ಐಡೆಂಟಿಟಿನ ತಿಳ್ಕೊಂಡು ಡಿಸ್ಕ್ಲೋಸ್ ಮಾಡಬಾರದು ಅಂತ ಹೇಳಿಬಿಟ್ಟು. ಮರ್ತಿದ್ರೆ ಯೋಚನೆ ಇಲ್ಲ, ಅಕಸ್ಮಾತ್ ಜ್ಞಾಪಕ ಇದ್ದರೂ ಕೂಡ ನಾವಿಬ್ಬರು ಒಂದೇ ಅಂತ ಜಗತ್ತು ಹೇಳಬಾರದು ಅಂತ ಹೇಳಿದ್ದಾರೆ. ಅದಕ್ಕೆ ರಾಮ ಪರಿಶ್ರಮ, ಇಬ್ಬರು ಸಾಕ್ಷಾತ್ ನಾರಾಯಣ, ಇಬ್ಬರು ನೋಡೋದು ಗಲಾಟೆ ಮಾಡಿದಾಗ ಕಾಣಿಸ್ತದೆ, ನಿಜವಾಗಲೂ ಒಂದೇನೆ. ರುಕ್ಮಿಣಿ ಸತ್ಯಭಾಮ ಇಬ್ಬರು ಕೂಡ ಸಾಕ್ಷಾತ್ ಮಹಾಲಕ್ಷ್ಮಿನೇ. ರುಕ್ಮಿಣಿ ಭಾರಿ ಒಳ್ಳೆಯವಳು, ಸತ್ಯಭಾಮ ಸ್ವಲ್ಪ ಜಗಳಗಂಟಿ ಅಮ್ಮ ನಡ್ಕೋತಾರೆ. ನಿಜವಾಗಲೂ ಸತ್ಯಭಾಮನೋ ರುಕ್ಮಿಣಿನೇ, ರುಕ್ಮಿಣಿ ಸತ್ಯಭಾಮನೇ. ಅದು ಅಸುರಮೋಹನಕ್ಕೋಸ್ಕರ ಮಾಡಿದಂಥ ಒಂದು ನಿಯಮ. ಇದೇ ರೀತಿ ಹನುಮಂತ ಭೀಮಸೇನ ಇಬ್ಬರು ಕೂಡ ಒಂದೇನೆ. ಆದರೆ ಒಬ್ಬರು ತಾವು ಐಡೆಂಟಿಟಿ ಹೇಳ್ಕೊಳ್ಬಾರ್ದು ಅಂತ ಹೇಳಿದ್ದಾರಲ್ಲ, ಅದಕ್ಕೋಸ್ಕರ ಹೇಳ್ಕೊಳ್ತಾ ಇಲ್ಲ, ಬೇರೆ ಅಂತ ಜನ ತಿಳ್ಕೊಳ್ಳಿ ಅಮ್ಮ ನಡ್ಕೋತಾ ಇದ್ದಾರೆ. ಇವತ್ತು ನಾಟಕಗಳಲ್ಲೂ ಹೀಗೆ ಆಗೋದು. ನಾಟಕದಲ್ಲೂ ಕೂಡ ಇಬ್ಬರು ಪಾಠ ಮಾಡಿರ್ತಾರೆ. ಎಷ್ಟೋ ಸಲ ಅಪ್ಪ ರಾವಣನ ಪಾತ್ರ ಮಾಡಿರ್ತಾರೆ, ಮಗ ರಾಮನ ಪಾತ್ರ ಮಾಡಿರ್ತಾನೆ. ಕೆಲವೊಮ್ಮೆ ಆ ಸೀನಿಯರ್ ಜೂನಿಯರ್ ಆಗಬೇಕಲ್ಲ, ಸರಿ ಇರ್ತದೆ. ಯುದ್ಧ ಮಾಡ್ತಿರ್ತಾರೆ, ಏ ರಾವಣ ಏ ರಾಮ, ಏ ಅಪ್ಪ ಏ ಮಗ ಅಂದ್ಬಿಟ್ರೆ ಗತಿ ಏನಾಗಬೇಕು ಈ ಮಧ್ಯೆ. ಏ ಅಪ್ಪ ಇರೋ ಬಿತ್ತು ನೋಡೋದು ತಂದುಬಿಟ್ಟಾದ್ರೆ ಇಡೀ ನಾಟಕಲ್ಲಿ ನೋಡಿ ಹೋಗ್ಬಿಡ್ತಾರೆ, ಸರ್ ಯಾರು ಕೊಡೋದೇ ಇಲ್ಲ. ಅಲ್ಲಿ ತಾವು ಯಾರೇ ಆಗಿದ್ರು ಕೂಡ ಡಿಸ್ಕ್ಲೋಸ್ ಮಾಡಬಾರದು. ಅಲ್ಲಿ ರಾವಣನ ಪಾಟ್ ರಾವಣ, ರಾವಣ ಪಾಟ್ ರಾವಣ ಅಷ್ಟೇ, ರಾಮ ಹೊರತು ಬೇರೆ ಮಾಡಬಾರದು. ಅದು ಗೊತ್ತಿದ್ರು ಹೇಳಬಾರ್ದು, ಅದನ್ನು ಅದು ನಿಯಮ. ಅದು ಸಿನಿಮಾ ನಾಡಲ್ಲಿ ಹೊತ್ತು ಸತ್ತಿಲ್ಲ ಅಂತ ಗೊತ್ತು, ಓ ತಗೋತ ಕೂತಿರ್ತಾರೆ. ಸತ್ಯ ಎದ್ದು ಬಿಟ್ರೆ ಸುಮ್ಮನೆ ಮಡಿಕೆ ಅನ್ಸೋ ಬದಳ್ತೀನಿ ಅಂತ ಹೇಳ್ತಾರೆ ಹೊರತು ಅದು ಎದ್ದು ಬಿಟ್ಟೆ ಅಂತ ಹೇಳೋದಕ್ಕೆ ಹೋಗೋದಿಲ್ಲ. ಇಲ್ಲದ ನಾಟಕನೇ ಆಗೋದಿಲ್ಲ. ಅದು ಜಗತ್ತೇ ಒಂದು ನಾಟಕ ಅಂತ ಕರೆದಿದ್ದಾರೆ. ಜಗತ್ತೇ ಒಂದು ಭಗವಂತ ಮಾಡಿದ ನಾಟಕ, ಅವನೇ ಅದಕ್ಕೆ ಸೂತ್ರಧಾರ ಡೈರೆಕ್ಟರು, ಅವನು ಹೇಳಿದಾಗ ಕೇಳಬೇಕು. ಆದ್ದರಿಂದ ಪರಮಾತ್ಮ ನಿಯಮ ಇಷ್ಟೇ, ದೇವತೆಗಳು ತಮ್ಮ ಐಡೆಂಟಿಟಿ ಹೇಳಿಕೊಡಬಾರದು. ಆದ್ದರಿಂದ ಹನುಮಂತ ಭೀಮಸೇನ ಇಬ್ಬರು ಗುರುತಿಸಿಕೊಂಡ್ರು ಕೂಡ ತಾವು ಗುರುತಿಸಿಕೊಂಡಂತೆ ನಡ್ಕೋತಾ ಇಲ್ಲ. ಅದು ದೇವರ ಸಂಕಲ್ಪವನ್ನು ಮಾನ ಮಾಡಲಿಕ್ಕೆ ಹೊರಟಂಥ ಒಂದು ಕಥೆ. ಇಷ್ಟೆಲ್ಲ ವಿವೇಚನೆ ಇಲ್ಲದೆ ನೋಡಿದ್ರೆ ಏನನ್ಸುತ್ತೆ, ಏ ಭೀಮಸೇನ ಪೆದ್ದ ಥರ ಮಾಡ್ಕೊಂಡ್ಬಿಟ್ಟ, ಸೊ ಎಲ್ಲ ಕಡೆ ಹೋದ ಒಳ್ಳೆ ಮುಖಭಂಗ ಆಯಿತು, ನೋಡಿದರೆ ಹೀಗೆ ಆಗಬೇಕು ಆತಗೆ. ಎಲ್ಲರೂ ಹೊಡೆದೋಡೋದು ಅಭ್ಯಾಸ ಆಗಿತ್ತು, ಸ್ವಲ್ಪ ಪೆಟ್ಟು ಬಿತ್ತಲ್ಲ, ಏನೋ ಒಂಥರ ಸಮಾಧಾನ ಜನಗಳಿಗೆ, ಏನೋ ಒಂಥರ, ಅದೊಂದು ರಾಕ್ಷಸ ಸಮಾಧಾನ ಹೊರತು ಒಳ್ಳೆಯದಲ್ಲ. ಅದು ಒಂದು ನಿಜವಾದ ಹಿನ್ನೆಲೆ ಇಷ್ಟೇನೆ. ಅದಕ್ಕೆ ಇಷ್ಟೆಲ್ಲ ಮಾಡ್ತಾ ಇದ್ದಾರೆ. ಆಗ ಹನುಮಂತ ಮಾತಾಡಿದನಂತೆ, ಭೀಮಸೇನ ಏನಿದು ಅಣ್ಣ, ನೀನು ಯಾರು ಅಂತ ತಿಳ್ಕೊಂಡ್ಬಿಟ್ಟಿದ್ದೆ? ಯಾರು ನನಗೀ ಗೊತ್ತಾಯಿತು, ರಾಮದೂತನಾಗಿ ಸಮುದ್ರ ಹರಿದವನು ನೀನು. ಎಲ್ಲ ಭೀಮಸೇನ ಹನುಮಂತ ಸ್ತೋತ್ರವೇ ಮಾಡಿಬಿಡ್ತಾರೆ, ಅದ್ಭುತ ಸ್ತೋತ್ರ ಮಾಡ್ತಾರೆ. ಎಂತೆಂಥ ಸಾಹಸಿ ನೀನು, ಎಂತೆಂಥ ಕೆಲಸ ಮಾಡಿದ್ದೆ ಅಣ್ಣ, ನಿನ್ನ ಬಗ್ಗೆ ಭಾರಿ ಕೇಳಿದ್ದೆ ನಾನು, ನೋಡಬೇಕು ಅಂತ ಭಾರಿ ಇತ್ತು, ದೇವ್ರದಯಿಂದ ಸಿಕ್ಕಿಬಿಟ್ಟೆ ನೀನೀಗ, ಭಾರಿ ಖುಷಿ ಆಯ್ತು ನನಗೆ ಅಂತೇಳಿ ಹನುಮಂತನ ಭೀಮಸೇನ ಹೊಗಳಿಬಿಟ್ಟನಂತೆ.
ಹನುಮಂತ ಕೂಡ ಏನ್ ಮಾಡ್ತಾರೆ, ಭೀಮಸೇನ
ಅವತ್ತಿನ ಕಾಲ ಹೇಗಿತ್ತು ಹೀಗಿತ್ತು ಎಲ್ಲ ಹೇಳ್ತಾ ಬರ್ತಾನೆ. ಇವರು ಮಾತಾಡ್ತಾ ಇದ್ದ ಭೀಮಸೇನ ಕೇಳ್ತಾನೆ, ಅಣ್ಣ ನೀನು ಸಮುದ್ರ ಹಾರಿದೆಯಂತೆ, ಸಮುದ್ರ ಹಾರಬೇಕಾದ್ರೆ ರೂಪ ದೊಡ್ಡದು ಮಾಡಿದೆಯಂತೆ, ಆ ರೂಪ ಸ್ವಲ್ಪ ತೋರಿಸ್ತೀಯ ನೋಡ್ಬೇಕು ಅಂತ ಕೇಳ್ತಾನೆ. ಆ ರೂಪ ನೋಡು ಸ್ವಲ್ಪ ತೋರಿಸ್ತೀಯ ಅಂತ ಕೇಳಿದಾನೆ. ಇಲ್ಲಿ ನೋಡ್ರೆ ಮುದುಕ ರೂಪದಲ್ಲಿ ಕೂತಿದ್ದಾರೆ ಹನುಮಂತ, ಆ ರೂಪ ತೋರಿಸ್ಬೇಕು ಅಂದಂತೆ. ಉಳಿದವರಾಗಿದ್ದರೆ ಏಜ್ ಆಯ್ತಾಯ ಏನ್ ಮಾಡ್ಲಿ ಈಗ ಅಂತ ಹೇಳ್ಬೋದಾಗಿತ್ತು. ಹಳೆಯ ಕಾಲ, ಹಿಂದೆ ನಾಟಕದಲ್ಲಿ ಪಾಠ ಮಾಡ್ತಿದ್ದೆ ಏನು ಪ್ರಾಬಲ್ಯ, ಇವತ್ತು ಎರಡಕ್ಕೆ ಬರೋದಿಲ್ಲ, ಇನ್ನು ನಾಟಕದಲ್ಲಿ ಪಾಠ ಮಾಡ್ತಿದ್ದೆ ಅಂತ ಹೇಳ್ತಾನೆ, ಇವತ್ತು ಎರಡಕ್ಕೆ ಬರೋದಿಲ್ಲ. ಹನುಮಂತ ನೋಡ್ರೆ ವೃದ್ಧ ವಯಸ್ಸಲ್ಲಿ ಕೂತಿದ್ದಾನೆ, ಭೀಮಸೇನ ತೋರಿಸ್ಬೇಕಾ, ತೋರಿಸ್ತೆ ನೋಡು ತೋರಿಸ್ಬಿಟ್ಟಂತೆ. ಅಂದ್ರೆ ಹನುಮಂತನಿಗೆ ನಿಜವಾಗ್ಲೂ ವಯಸ್ಸಾಗಿಲ್ಲ, ಅದು ಇಂಪಾರ್ಟೆಂಟ್. ವಾಯುದೇವರಿಗೆ ಈ ಭೂಲೋಕದಲ್ಲಿ ಎಷ್ಟು ವರ್ಷ ಇದ್ದರೂ ಕೂಡ ಅವರಿಗೆ ಏಜ್ ಎಫೆಕ್ಟ್ ಆಗೋದಿಲ್ಲ, ಇದು ಇಂಪಾರ್ಟೆಂಟ್. ಇವತ್ತು ಬಾಯಿ ಮನೆಯಲ್ಲಿ ಒಂದು ಕಬ್ಬಿಣ ತುಂಡು ಇಟ್ಕೊಂಡಿರ್ತಾನೆ, ತಾತ ಮುತ್ತಾತ ಒಲೆಗೆಲೆ ಇರುತ್ತೆ, ಇವತ್ತು ಒಲೆ ತಗೊಳ್ಳೋ ಅಭ್ಯಾಸನೇ ಇಲ್ವಲ್ಲ, ಒಲೆ ಇರುತ್ತೆ, ಇವತ್ತು ತೋರ್ಸಕ್ಕೆ ಹೋದ್ರೆ ತುಕ್ಕಿಡದಿರುತ್ತೆ, ಏನು ಕೆಲಸಕ್ಕೆ ಬರೋದಿಲ್ಲ ಅದು, ಒಂದು ಅದು ಗುಜರಿಗೆ ಹಾಕೋದಷ್ಟೇ. ಆದರೆ ಮುತ್ತಾತರ ಕಾಲದ ಆಭರಣ ಇರುತ್ತೆ, ಚಿನ್ನದ್ದು ನೋಡಿಬಿಟ್ರೆ ಓಲ್ಡ್ ಈಸ್ ಗೋಲ್ಡ್, ಹಬ್ಬ ಆಗಿನ ಕಾಲದ ಆಭರಣ, ಆಂಟಿಕ್ ವ್ಯಾಲ್ಯೂ ಬರುತ್ತೆ. ಇದಕ್ಕೆಲ್ಲ ಒಲೆ ಬಾಣ್ಲಿಗೆಲ್ಲ ಆಂಟಿಕ್ ವ್ಯಾಲ್ಯೂ ಇಲ್ಲ, ಚಿನ್ನದ ಆಭರಣಕ್ಕೆ ಆಂಟಿಕ್ ವ್ಯಾಲ್ಯೂ ಬರುತ್ತೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ನಿಜವಾದ ಅರ್ಥದಲ್ಲಿ ಹನುಮಂತ ಹನುಮಂತನೇ, ಭೀಮಸೇನ ಭೀಮಸೇನೇ. ಅಂದ್ರೆ ಹೇಗೆ ಚಿನ್ನಕ್ಕೆ ವಯಸ್ಸಾಗೋದಿಲ್ವೋ ಆ ತರಹ ಹನುಮಂತನ ದೇಹ ಚಿನ್ನದ ದೇಹ, ಅದಕ್ಕಿಂತ ಮೇಲಿರ್ತಕ್ಕ ಶುದ್ಧ ದೇಹ. ಆದ್ರಿಂದ ಅವರಿಗೆ ವಯಸ್ಸಿನ ಪರಿಣಾಮ ಏನೂ ಆಗಿಲ್ಲ, ಅವರ ಅಜರ ಮುಪ್ಪಿಲ್ಲದವರು ಅಂತ ವಾಯುದೇವರಿಗೆ ಹೆಸರು. ಮಾತರ್ಮೇ ಮಾತರಿಶ್ವನ್ ಪಿತರತುಲ ಗುರು ಭ್ರಾತರಿಷ್ಟಾಪ್ತ ಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ ಅಜರ ಜರಯಿತಃ ಜನ್ಮ ಮೃತ್ಯಾಮಯಾನಾಂ. ಅಜರ ಅಂದ್ರೆ ಮುಪ್ಪಿಲ್ಲದವರು, ಜರ ಅಂದ್ರೆ ಮುಪ್ಪು, ಮುಪ್ಪಿಲ್ಲದವರು ಅಂತ ಅರ್ಥ. ಹನುಮಂತನಿಗೆ ಮುಪ್ಪಿಲ್ಲ, ಅದಕ್ಕೇನು ಗುರುತು ಅಂದ್ರೆ ನೋಡ್ ನನ್ನ ರೂಪ ನಿಂತ್ಕೊಂಡ್ಬಿಟ್ಟಂತೆ ಹನುಮಂತ. ನೋಡ್ತಾನೆ ಭೀಮಸೇನ ನೋಡಿದಂತ ಅಬ್ಬಾಬಾಬಾ ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟ.